ಶ್ರಾಯೇಶು ಭದ್ರೇಶು
ನಿತ್ಯಂ
ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಶಿಗಳು ಶ್ರೀಮತೇ ಭಕ್ತಿವೇದಾಂತ ಸ್ವಾಮೀಜಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಸಾದಿನಿ ಪಾಶ್ಚಾತ್ಯ ದೇಶವಾಗಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಪತಿಂ ಪ್ರಯಾತಂ ಸುಬಲಸ್ಯ ಪುತ್ರೇ ಪತಿವ್ರತಾಚಾರು ಜಗಾಂ ಸಾಧ್ವಿಹಿ ಹಿಮಾಲಯಂ ಮತ್ಸ್ಯ ದಂತ ಪ್ರಹರ್ಷಂ ಮನಸ್ವಿನಾಮಿವ ಸತ್ತಂ ಪ್ರಹಾರಃ ಪತಿಂ ಪ್ರಯಾತಂ ಸುಬಲಸ್ಯ ಪುತ್ರೇ ಪತಿವ್ರತಾಚಾರು ಜಗಾಂ ಸಾಧ್ವಿಹಿ ಹಿಮಾಲಯಂ ಮತ್ಸ್ಯ ದಂತ ಪ್ರಹರ್ಷಂ ಮನಸ್ವಿನಾಮಿವ ಸತ್ತಂ ಪ್ರಹಾರಃ ಪತಿಂ ಪ್ರಯಾತಂ ಸುಬಲಸ್ಯ ಪುತ್ರೇ ಪತಿವ್ರತಾಚಾನಾಜಗಾಂ ಸಾಧ್ವಿಹಿ ಹಿಮಾಲಯಂ ಮತ್ಸ್ಯದಂಡ ಪ್ರಹರ್ಷಂ ಮನಸ್ವಿನಾಮಿವ ಸತ್ತಂ ಪ್ರಹಾರಃ ಪದ ಪದಾರ್ಥಗಳು ಪತಿಂ ನನ್ನ ಗಂಡನನ್ನು ಪ್ರಯಾಂತಂ ಮನೆಯನ್ನು ಬಿಟ್ಟು ಹೋಗುತ್ತಿರುವ ಶುಭಲಕ್ಷ್ಯ ಶುಭನರಾಜನ ಪುತ್ರಿ ಮಗಳಾದ ಪತಿವ್ರತ ಪತಿವ್ರತೆಯಾದ ಕೂಡ ಅನುಜಗಾಮ ಪಾಲಿಸಿದಳು ಸಾಧ್ವಿ ಶಿಲೆಯು ಹಿಮಾಲಯ ಪರ್ವತಗಳ ಕಡೆಗೆ ನನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ರಹಸ್ಯಂ ಅತಿಯಾದ ಸಂತಸಕ್ಕೆ ಕಾರಣವಾದ ಮನಸ್ವಿನ ಮಹಾಯೋಧರ ಯುವ ಹಾಗೆ ನ್ಯಾಯಸನ್ನತವಾದ ಸಂಪ್ರಹಾರ ಒಳ್ಳೆಯ ಒಳಿತ ಅನುವಾದ ಕಂದಹಾರ ಅಥವಾ ಗಾಂಧಾರದ ರಾಜನಾದ ಶುಭನನ ಪುತ್ರಿಯೂ ಸಾಧ್ವಿಯೂ ಪತಿವ್ರತೆಯೂ ಆದ ಗಾಂಧಾರಿ ತನ್ನ ಪತಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಿರುವುದನ್ನು ಕಂಡು ತಾನು ಅವನನ್ನು ನಿವಾರಿಸಿದಳು. ರಣಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನ ಹಿಮಾಲಯ ಪರ್ವತಕ್ಕೆ ಹೋಗಲು ದೃಢ ನಿರ್ಧಾರ ಮಾಡಿದ್ದರು.
ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕ ಸ್ಥಾನವಾಗಿದೆ ಎಂದು ಹೇಳಿ ಕಂದಹಾರ ಅಥವಾ ಗಾಂಧಾರ ರಾಜನಾದ ಶುಭನದ ಪುತ್ರಿಯು ರಾಜ್ರಿಯು ಅತಿವ್ರತೆಯು ಆದ ಗಾಂಧಾರಿ ತನ್ನ ಪತಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಿರುವುದನ್ನು ಕಂಡು ತಾನು ಅವನನ್ನು ಹಿಂಬಾಲಿಸಿದಳು. ತನ್ನ ಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನು ಹಿಮಾಲಯ ಪರ್ವತಕ್ಕೆ ಹೋಗಲು ದೃಢ ನಿರ್ಧಾರ ಮಾಡಿದ್ದನು. ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕ ಸ್ಥಾನವಾಗಿದೆ. ಸೌಬಲಿನಿ ಅಥವಾ ಗಾಂಧಾರಿ ಸುಬಲ ರಾಜನ ಮಗಳು. ರಾಜನಾದ ಧೃತರಾಷ್ಟ್ರನ ಹೆಂಡತಿ ತನ್ನ ಪತಿಗೆ ನಿಷ್ಕಲಾದ ಆದರ್ಶ ಪತ್ನಿ. ವೈದಿಕ ನಾಗರಿಕತೆ ವಿಶೇಷವಾಗಿ ಪ್ರತಿವತೆಯರೂ ಆದ ಮಿತ್ರರೂ ಆದ ಹೆಂಡತಿಯರನ್ನು ನಿರೂಪಿಸುತ್ತದೆ. ಇತಿಹಾಸದಲ್ಲಿ ಉಲ್ಲೇಖಿಸಲಾದ ಅಂತ ಹಲವು ಸ್ತ್ರೀಯರಲ್ಲಿ ಗಾಂಧಾರಿಯೂ ಒಬ್ಬಳಾಗಿದ್ದಾಳೆ. ಲಕ್ಷ್ಮೀ ದೇವಿಯಾದ ಸೀತಾದೇವಿ ಕೂಡ ಮಹಾರಾಜನ ಮಗಳಾಗಿದ್ದಳು. ಆದರೆ ಅವಳು ತನ್ನ ಗಂಡನಾದ ಭಗವಾನ್ ರಾಮಚಂದ್ರನನ್ನು ಹಿಂಬಾಲಿಸಿ ಕಾಡಿಗೆ ನಡೆದಳು. ಹಾಗೆಯೇ ಸ್ತ್ರೀಯಾಗಿ ಗಾಂಧಾರಿಯು ಮನೆಯಲ್ಲೋ ತವರಿನಲ್ಲೋ ಉಳಿಯಬಹುದಾಗಿದ್ದರೂ ಪತಿವ್ರತೆಯಾಗಿ ಸಾಧ್ವಿಯಾಗಿ ಅವಳು ಯಾವುದನ್ನೂ ಲಕ್ಷಿಸದೆ ತನ್ನ ಗಂಡನನ್ನ ಹಿಂಬಾಲಿಸಿದಳು. ವಿದುರನು ಸನ್ಯಾಸ ಜೀವನದ ಬಗ್ಗೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದನು. ಆಗ ಗಾಂಧಾರಿಯು ತನ್ನ ಪತಿಯ ಬದಿಯಲ್ಲೇ ಇದ್ದಳು. ತನ್ನನ್ನು ಹಿಂಬಾಲಿಸುವಂತೆ ಅವಳನ್ನು ಅವನು ಕೇಳಿರಲಿಲ್ಲ. ಏಕೆಂದರೆ ರಣರಂಗದಲ್ಲಿ ಎಲ್ಲ ಬಗೆಯ ಅಪಾಯಗಳನ್ನು ಎದುರಿಸುವ ಮಹಾಯೋಧನಂತೆ ಆ ಸಮಯದಲ್ಲಿ ಆತ ಪೂರ್ಣ ದೃಢ ಸಂಕಲ್ಪ ಉಳ್ಳವನಾಗಿದ್ದನು. ಇನ್ನು ಮುಂದೆ ಹೆಂಡತಿ ಅಥವಾ ಬಂಧುಗಳನ್ನೆನಿಸಿಕೊಂಡವರ ಬಗ್ಗೆ ಅವನಿಗೆ ಆಕಸ್ಮೆ ಉಳಿಯಲಿಲ್ಲ. ಅವನು ಒಬ್ಬಂಟಿಯಾಗಿ ಸಾಗಲು ಉದ್ದೇಶಿಸಿದ್ದರು. ಆದರೆ ಪತಿವ್ರತೆಯಾಗಿ ಗಾಂಧಾರಿಯು ಕೊನೆಯ ಕ್ಷಣದವರೆಗೂ ತನ್ನ ಗಂಡನನ್ನು ಹಿಂಬಾಲಿಸಲು ತೀರ್ಮಾನಿಸಿದ್ದಳು. ಮಹಾರಾಜ ಧೃತರಾಷ್ಟ್ರನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ್ದನು. ಈ ಹಂತದಲ್ಲಿ ಹೆಂಡತಿಯು ಸ್ವಯಂ ಸೇವಕಿಯಾಗಿ ಉಳಿಯಲು ಅನುಮತಿ ಇದೆ. ಆದರೆ ಸನ್ಯಾಸಾಶ್ರಮದಲ್ಲಿ ಯಾವ ಹೆಂಡತಿಯೂ ತನ್ನ ಹಿಂದಿನ ಗಂಡನೊಂದಿಗೆ ಇರುವಂತಿಲ್ಲ. ಲೋಕ ವ್ಯವಹಾರದಲ್ಲಿ ಸನ್ಯಾಸಿಯನ್ನು ಸತ್ತ ಮನುಷ್ಯನೆಂದೇ ಪರಿಗಣಿಸಲಾಗಿದೆ. ಆದ್ದರಿಂದ ಆ ಹೆಂಡತಿ ಲೋಕದ ಕಣ್ಣಲ್ಲಿ ತನ್ನ ಹಿಂದಿನ ಗಂಡನೊಡನೆ ಸಂಬಂಧವಿಲ್ಲದ ವಿಧವೆಯಾಗಿರುತ್ತಾಳೆ. ಮಹಾರಾಜ ಧೃತರಾಷ್ಟ್ರ ತನ್ನ ಸಾಧ್ವಿಯಾದ ಪತ್ನಿಯನ್ನು ತಡೆಯಲಿಲ್ಲ. ಆಕೆ ತಾನೇ ಹೊಣೆ ಹೊತ್ತು ತನ್ನ ಗಂಡನನ್ನು ಹಿಂಬಾಲಿಸಿದ್ದಳು. ಸನ್ಯಾಸಿಗಳು ಸನ್ಯಾಸಾಶ್ರಮದ ಸಂಕೇತವಾಗಿ ದಂಡವನ್ನು ಸ್ವೀಕರಿಸುತ್ತಾರೆ. ಇಲ್ಲಿ ಎರಡು ರೀತಿಯ ಸನ್ಯಾಸಿಗಳಿದ್ದಾರೆ. ಶ್ರೀಪಾದ ಶಂಕರಾಚಾರ್ಯರು ಮುಂದಾಳವಾಗಿರುವ ಮಾಯವಾದಿ ತತ್ವಶಾಸ್ತ್ರವನ್ನು ಅನುಸರಿಸುವವರು ಒಂದೇ ದಂಡವನ್ನು ಸ್ವೀಕರಿಸುತ್ತಾರೆ, ಅದಕ್ಕೆ ಏಕದಂಡ ಎಂದು ಕರೆಯುತ್ತಾರೆ. ಆದರೆ ವೈಷ್ಣವೀಯ ತತ್ವಶಾಸ್ತ್ರವನ್ನು ಅನುಸರಿಸುವವರು ಮೂರು ದಂಡಗಳನ್ನು ಒಟ್ಟಿಗೆ ಸ್ವೀಕರಿಸುತ್ತಾರೆ, ಅವರಿಗೆ ತ್ರಿದಂಡ ಅಂತ ಕರೀತಾರೆ. ಮಾಯವಾದಿ ಸನ್ಯಾಸಿಗಳು ಏಕದಂಡಿ ಸ್ವಾಮಿಯಾಗಿದ್ದಾರೆ, ವೈಷ್ಣವ ಸನ್ಯಾಸಿಗಳನ್ನು ತ್ರಿದಂಡಿ ಸ್ವಾಮಿಗಳೆಂದು ಅಥವಾ ಮಾಯವಾದಿ ತತ್ವಶಾಸ್ತ್ರಜ್ಞರಿಂದ ಬೇರ್ಪಡಿಸುವುದಕ್ಕಾಗಿ ಹೆಚ್ಚು ಸ್ಪಷ್ಟವಾಗಿ ಹೇಳಬೇಕೆಂದರೆ ತ್ರಿದಂಡಿ ಗೋಸ್ವಾಮಿಗಳೆಂದು ಕರೆಯಲಾಗಿದೆ. ಏಕದಂಡಿ ಸ್ವಾಮಿಗಳಿಗೆ ಹೆಚ್ಚಾಗಿ ಹಿಮಾಲಯದಲ್ಲಿ ಹೆಚ್ಚು ಪ್ರೀತಿ ಇದ್ದರೆ ವೈಷ್ಣವ ಸನ್ಯಾಸಿಗಳಿಗೆ ವೃಂದಾವನ ಮತ್ತು ಪೂರಿಯಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ. ವೈಷ್ಣವ ಸನ್ಯಾಸಿಗಳು ನರೋತ್ತಮರಾಗಿದ್ದಾರೆ, ಮಾಯವಾದಿ ಸನ್ಯಾಸಿಗಳಾದರೂ ಧೀರರಾಗಿದ್ದಾರೆ. ಮಹಾರಾಜ ಧೃತರಾಷ್ಟ್ರನಿಗೆ ಧೀರರನ್ನು ಅನುಸರಿಸುವಂತೆ ಸಲಹೆ ಕೊಡಲಾಗಿತ್ತು. ಏಕೆಂದರೆ ಆ ಸ್ಥಿತಿಯಲ್ಲಿ ನರೋತ್ತಮನಾಗುವುದು ಅವನಿಗೆ ಕಷ್ಟಕರವಾಗಿತ್ತು. ಶ್ರೀಲ ಪ್ರಭುಪಾದಕಿ
ಅಧ್ಯಾಯದ 27ನೇ ಶ್ಲೋಕದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೀಗೆ ನೋಡಿತಾನೆ, ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವನು ಮತ್ತು ಆ ಕಾರಣದಿಂದ ಮನೆಯನ್ನು ಎದುರಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನು ಅವನು ನಿಜವಾಗಿಯೂ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ. ಅಂದ್ರೆ ವಿದುರ ಋತುರಾಷ್ಟ್ರನು ಹೇಳ್ತಾರೆ, ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವವನು ಮತ್ತು ಆ ಕಾರಣದಿಂದ ಮನೆ ಇದು ಭಾಗವತ ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನು ಅವನು ನಿಜವಾಗಿ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ವಿದುರ ಧೃತರಾಷ್ಟ್ರರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ವಿದುರ ಹೇಳೋದೇನೆಂದ್ರೆ ಒಂದು ಕಡೆಯಿಂದ ವಿದುರ ಹೇಳ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ, ನಿನಗೆ ವಯಸ್ಸಾಗಿದೆ, ವೃದ್ಧಾಪ್ಯ ಬಂದಿದೆ, ಇನ್ನೂ ಈ ತರ ಯಾರು ಮನೆಯಲ್ಲಿ ಇಂದುಲೂಟವನ್ನು ತಿಂದು ನೀನು ಈ ತರ ನಿನ್ನ ಜೀವನವನ್ನು ಸಾಗಿಸುವುದರಲ್ಲಿ ಅರ್ಥ ಏನಿದೆ? ಇಷ್ಟೆಲ್ಲ ಆದ್ರೂ ನಿನ್ನ ಮರಣದ ಸಮಯ ಬಹಳ ಸಮೀಪ ಬಂದಿದೆ ಅಂತ ನಿನ್ಗೆ ಅರ್ಥವಾಗ್ತಾ ಇಲ್ಲ ಅಂತ ಬಹಳ ಕಟುವಾಗೆ ಮಾತಾಡ್ತಾನೆ. ಆದ್ರೂ ಇದರ ಧೃತರಾಷ್ಟ್ರನ್ನು ಉದ್ದೇಶ ಹೇಳುವಾಗ ಅವರು ಕೊಡುವಂತಹ ನಿಜವಾದ ಕಾರಣ ಏನಂದ್ರೆ, ಈ ಐಹಿಕ ಜಗತ್ತು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ತಿಳ್ಕೊಂಡ್ರು ಸರಿ ಅಥವಾ ಇತರರು ಅವರಿಗೆ ಇತರರ ಉಪದೇಶ ಅನುಸಾರ ಇತರರ ಉಪದೇಶವನ್ನು ಕೇಳಿ ತಿಳ್ಕೊಂಡ್ರು ಸರಿ, ನಾವು ತಿಳ್ಕೊಳ್ಬೇಕಾಗಿರೋದೇನಂದ್ರೆ ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖ. ಇದನ್ನು ಅರಿತುಕೊಂಡು ಇದನ್ನು ತಿಳಿದುಕೊಂಡು ಈ ಮೂಲಕ ಜಾಗೃತಿಗೊಂಡು ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿರುವಂತಹ ಪರಮ ಪುರುಷನ ಅಂದ್ರೆ ಪರಮಾತ್ಮನಂದು ಸಂಪೂರ್ಣವಾಗಿ ಅವಲಂಬಿಸಿ ಯಾರು ತಮ್ಮ ಜೀವನವನ್ನು ಸಾಗಿಸುತ್ತಾರೋ ಅವರು ಪ್ರಥಮ ಶ್ರೇಣಿಯ ಮಾನವರು ಅಂತ ಹೇಳ್ತಾರೆ. ಇದು ಅಂದ್ರೆ ಧೃತರಾಷ್ಟ್ರ ಅವರ ಮಕ್ಕಳು ಅವನ ಮಗ ಪ್ರಮುಖನಾದಂತ ಮಗ ದುರ್ಯೋಧನ ಸೂಕ್ಷ್ಮದ ದುರ್ಯೋಧನ ಇದು ಈಗ ಜೀವಂತವಾಗಿಲ್ಲ, ಎಲ್ಲ ಒಂದು ದೃಷ್ಟಿಯಿಂದ ನೋಡಿದ್ರೆ ಧೃತರಾಷ್ಟ್ರನಿಗೆ ಆ ಬಗ್ಗೆ ಯೋಚನೆ ಮಾಡಿದ್ರೆ ದುಃಖ ಉಂಟಾಗುವುದು ಸಹಜ. ಹಾಗೆ ಧೃತರಾಷ್ಟ್ರನಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿನ್ನ ಮಗ ನಿನ್ನ ಹತ್ರ ಈಗ ಇಲ್ಲ, ಅದರಿಂದ ನೀನೀಗ ಈ ಅರಮನೆಯನ್ನು ತ್ಯಾಗ ಮಾಡು ಅಂತ ಹೇಳ್ತಾ ಇಲ್ಲ. ನೀನೇನ್ ತಿಳ್ಕೊಳ್ಬೇಕು ಅಂದ್ರೆ, ನಿನಗೆ ಯಾವ ತರ ಜ್ಞಾನ ಬರಬೇಕು ಅಂದ್ರೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಇದರ ಈ ಐಹಿಕ ಪ್ರಪಂಚದ ಗುಣನೇ ಅದು ಅಸತ್ಯತೆ ಮತ್ತು ದುಃಖ ಮತ್ತು ಅಶಾಶ್ವತ. ಅಂದ್ರೆ ಹೇಳೋದು ಹೇಳಬೇಕಂದ್ರೆ ಅಕಸ್ಮಾತ್ ದುರ್ಯೋಧನ ಗೆದ್ದಿದ್ರು ಸಹ ವಿದುರ ಸಮಯಕ್ಕೆ ಧೃತರಾಷ್ಟ್ರನ ಮುಂದೆ ಬಂದಿದ್ರೆ ಇನ್ನೂ ವಿದುರ ಅದೇ ಉಪದೇಶ ಮಾಡ್ತಿದ್ರು. ಯೋಧನ ಗೆದ್ದ ಅಂತಾನೆ ಇಟ್ಕೊಳ್ಳೋಣ. ಇಲ್ಲ, ಅವರಿಬ್ಬರು ಅವರಿಬ್ಬರು ಪೈಕಿ ಯುದ್ಧ ನಡೀಲಿಲ್ಲ, ಅರ್ಧ ರಾಜ್ಯ ದುರ್ಯೋಧನ ಪಾಂಡವರು ಕೊಟ್ಬಿಟ್ಟ, ಇಲ್ಲ ಐದು ಗ್ರಾಮಗಳನ್ನು ಕೊಟ್ಟ, ಇಬ್ರು ಇದ್ದಾರೆ ಅಂತ ಇಟ್ಕೊಳ್ಳಿ. ಆದರೂ ಸಹ ಈ ಐಹಿಕ ಜಗತ್ತಿನ ನಿಜವಾದ ಗುಣ ಬದಲಾಗುತ್ತೆಯೇ? ಐಹಿಕ ಜಗತ್ತಿನ ಐಹಿಕ ಪ್ರಪಂಚದ ನಿಜವಾದ ಗುಣ, ಇದರ ಬಗ್ಗೆ ಇಬ್ಬರ ಮಾತಾಡ್ತಾ ಇರೋದು. ಐಹಿಕ ಪ್ರಪಂಚದ ನಿಜವಾದ ಗುಣ ಏನಂದ್ರೆ ಅಸತ್ಯತೆ, ಅಶಾಶ್ವತ ಹಾಗೂ ದುಃಖಕರ. ಮತ್ತೊಂದು ಏನ್ ಹೇಳ್ತಾರೆ ಅಂದ್ರೆ ವಿದುರ ನಿಜವಾಗ್ಲೂ ಏನ ಕೇಳ್ತಲ್ಲ ಮತ್ತೊಂದೇನಂದ್ರೆ ವಿದುರನ ಉಪದೇಶ ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿಸಿದಾಗ ಭಾಗವತದಲ್ಲಿ ಏನ್ ಕೇಳಿ ಬರುತ್ತೆ ಅಂದ್ರೆ ಪಾಂಡವ ಸದಸ್ಯರು ಕೂಡ ಅಷ್ಟೇ ಕುತೂಹಲದಿಂದ ಅಷ್ಟೇ ಗೌರವದಿಂದ ವಿದುರ ಮಾಡುವಂತ ಉಪದೇಶಗಳನ್ನು ಕೇಳಿದ್ರು. ಇದರ ಪ್ರೂಫ್ ಸಾಕ್ಷಿ ಏನಂದ್ರೆ ಕ್ರಮೇಣ ಯುಧಿಷ್ಠಿರ ಮಹಾರಾಜ ಕೂಡ ತನ್ನ ರಾಜ್ಯವನ್ನು ತ್ಯಾಗ ಮಾಡಿ ಭಾಗವತದಲ್ಲಿ ವರ್ಣನೆ ಇದೆ. ಅವರು ಕೂಡ ಈ ರಾಜ್ಯ ತನ್ನ ಪರಿವಾರ ತನ್ನ ಸಂಸಾರ ತನ್ನ ವಂಶವನ್ನೆಲ್ಲರನ್ನೂ ತ್ಯಾಗ ಮಾಡಿ ಕ್ರಮೇಣ ಯುಧಿಷ್ಠಿರ ಮಹಾರಾಜ ಕೂಡ ಉತ್ತರ ಪ್ರದೇಶಕ್ಕೆ ಅಂದ್ರೆ ಉತ್ತರ ಭಾರತಕ್ಕೆ ಹಿಮಾಲಯದ ದಿಕ್ಕಿನಲ್ಲಿ ಅವ್ರು ಕೂಡ ಹೊರಟು ಹೋಗ್ತಾರೆ. ಅವ್ರಿರ್ಬೋದಾಗಿತ್ತಲ್ವೇ, ಅವ್ರು ಗೆದ್ರು, ಅವರು ಚಕ್ರವರ್ತಿ ಆಗಿದ್ರು, ಅವ್ರಿರ್ಬೋದಾಗಿತ್ತಲ್ಲೇ, ಅವ್ರಿರ್ಬೋದಿತ್ತಲ್ವಾ. ಆದ್ರೆ ವಿದುರನು ಮಾಡುವ ಉಪದೇಶ, ವಿದುರ ಮಾಡುವ ನಿಜವಾದ ಉಪದೇಶ ಏನಂದ್ರೆ ಗೆದ್ರೆ ಇದ್ದು ಅನುಭವ ಮಾಡು, ಸೋತ್ರೆ ತ್ಯಾಗ ಮಾಡು ಅಂತ ಮಾತ್ರ ಹೇಳ್ತಾ ಇಲ್ಲ. ಆ ತರ ಅರ್ಥ ನಾವು ಯಾವತ್ತೂ ಮಾಡ್ಕೋಬಾರ್ದು. ಗೆದ್ದಿದ್ಯಾ, ಈಗ ಅನುಭವ ಮಾಡು, ಆನಂದಿಸು. ಇಲ್ಲ, ಇದು ಪ್ರಪಂಚನೇ ಒಂದು ದುಃಖದ ಆಲಯ, ಅಶಾಶ್ವತ, ಅಸತ್ಯತೆ. ಅಸತ್ಯತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಮಗೆ ಈಗ ಅಸತ್ಯತೆ ಅನ್ನೋ ವಿಷಯ ಧೃತರಾಷ್ಟ್ರನಿಗೆ ಬಹಳ ಏನಂತೀವಿ ಅನ್ವಯಿಸುತ್ತೆ. ಯಾಕಂದ್ರೆ ಧೃತರಾಷ್ಟ್ರನಿಗೆ ಅನೇಕ ರೋಗಗಳಿತ್ತು. ಒಂದು ರೋಗ ಪುತ್ರಮೋಹ ಅಂತ ಹೇಳ್ತೀವಿ ಅಂತ ನಾವು ಮಾತಾಡ್ತೀವಿ. ಪುತ್ರಮೋಹ ಅಂದ್ರೆ ಅವನು ಧೃತರಾಷ್ಟ್ರ ತನ್ನ ಮಗನಿಗೋಸ್ಕರ ಮಗನ ಹಿತಕ್ಕೋಸ್ಕರ ಏನೇನೋ ಎಲ್ಲ ಧರ್ಮದ ಹಾದಿಯನ್ನು ಬಿಟ್ಟು ಧರ್ಮದ ಹಾದಿಯನ್ನೇ ತ್ಯಾಗ ಮಾಡಿ ತನ್ನ ಮಗನ ಯೋಗಕ್ಷೇಮಕ್ಕೋಸ್ಕರ ಅನೇಕ ತಪ್ಪುಗಳನ್ನು ಮಾಡಿ ಅಧಾರ್ಮಿಕ ಮಾರ್ಗ ಅಧರ್ಮವನ್ನು ಅನುಸರಿಸಿ ಅನೇಕ ಕಪಟ ವ್ಯವಹಾರಗಳನ್ನು ಮಾಡಿದರು. ಅಸತ್ಯತೆ ಅನ್ನೋ ಮಾತು ಯಾಕೆ ಉಪಯೋಗಿಸ್ತೀವಿ ಅಂದ್ರೆ ಶಾಸ್ತ್ರದ ದೃಷ್ಟಿಕೋನದಿಂದ ಪರಿಶೀಲಿಸಿ ನೋಡಿದ್ರೆ ಯಾರು ಯಾರ ಮಗನಲ್ಲ, ಯಾರು ಯಾರ ಮಗನಲ್ಲ, ಯಾರು ಯಾರ ತಂದೆಯೂ ಅಲ್ಲ. ನಮ್ಮ ಜೀವಾಂಶಗಳು ನಮ್ಮ ನಮ್ಮ ಕರ್ಮದ ಅನುಸಾರವಾಗಿ ಸ್ವಲ್ಪ ಕಾಲ ಯಾವುದೋ ಒಂದು ಸಂಬಂಧದ ರಸವನ್ನು ಅನುಭವ ಮಾಡಲಿಕ್ಕೆ ನಮಗೆ ನಮ್ಮ ಕರ್ಮ ನಮ್ಮನ್ನು ಒಟ್ಟಿಗೆ ತರುತ್ತೆ. ಆ ಕರ್ಮದ ಅವಧಿ ಮುಗಿದ ತಕ್ಷಣ ಆತ್ಮಗಳು ಬೇರೆ ಬೇರೆ ಮಾರ್ಗವನ್ನು ಅನುಸರಿಸುತ್ತದೆ. ಯಾರು ಯಾರ ಮಗನೂ ಅಲ್ಲ, ಯಾರು ಯಾರ ತಂದೆಯೂ. ಅದಕ್ಕೆ ಧೃತರಾಷ್ಟ್ರನ ಬಗ್ಗೆ ಚರ್ಚೆ ನಡೆದಾಗ ಈ ಪದ ಈ ಭೌತಿಕ ಐಹಿಕ ಜಗತ್ತು ಅಸತ್ಯತೆ ಅಸತ್ಯ ಭೌತಿಕ ಐಹಿಕ ಜಗತ್ತಿನ ಅಸತ್ಯತೆ ಅಂತ ಒಂದು ಪದ ನಾವು ಉಪಯೋಗಿಸಬಹುದು. ಸೊ ವಿದುರ ಹೇಳೋದೇನೆಂದರೆ, ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಒಂದ್ ಕಡೆ ಎರಡನೇ ಅಧ್ಯಾಯದಲ್ಲಿ ಶ್ರೋತಸ್ಯ ಶ್ರೋತವ್ಯಸ್ಯ ಅಂತ ಹೇಳ್ತಾನೆ. ಇದರ ಅರ್ಥ ಏನಂದ್ರೆ, ಅರ್ಜುನನಿಗೆ ಕೃಷ್ಣ ಹೇಳೋದು, ನಿಜವಾದ ಸತ್ಯಾಂಶ ಅನ್ನೋದು ಸನಾತನ ಸತ್ಯ ಅನ್ನೋದು ಒಂದು ವಿಷಯ, ಅದು ಬದಲಾಗುವುದಿಲ್ಲ. ನಿಜವಾದ ಸತ್ಯ ಏನಂದ್ರೆ, ನಾವು ಕೃಷ್ಣನ ಸೇವಕರು, ಕೃಷ್ಣನ ಅಂಶ, ಕೃಷ್ಣನ ಸೇವೆ ಮಾಡುವುದೇ ಜೀವಾತ್ಮದ ಧರ್ಮ. ಶ್ರುತಸ್ಯ ಶ್ರೋತವ್ಯಸ್ಯ ಅಂದ್ರೆ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನೀನು ಏನು ಯಾವ ವಿಷಯ ಕೇಳಿದ್ರೂ ಸಹ, ಯಾವ್ಯಾವ ವಿಷಯ ಕೇಳಿದ್ರೂ ಸಹ ಕೇಳಿದ್ಯೋ, ಇದುವರೆಗೂ ಏನೇನ್ ಕೇಳಿದ್ಯೋ, ಇನ್ನು ಮುಂದೆ ಏನೇನ್ ಕೇಳ್ತೀಯೋ, ಅಂದ್ರೆ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್, ಏನೇನು ಇದುವರೆಗೂ ಕೇಳ್ಕೊಂಡ್ಬಂದಿದ್ಯೋ, ಇನ್ನು ಮುಂಚೆ ಏನೇನ್ ಕೇಳ್ತೀಯೋ, ನೀನೇನ್ ಕೇಳಿದ್ರು ಸಹ, ಇನ್ನು ಭವಿಷ್ಯದಲ್ಲಿ ನೀನ್ ಕೇಳಿದ್ರು ಸಹ, ಈ ಸತ್ಯ ಬದಲಾಗುವುದಿಲ್ಲ. ಇವರೇ ಸ್ವರೂಪವೇ ಕೃಷ್ಣರ ನಿತ್ಯ ದಾಸ್, ಈ ಸತ್ಯ ಬದಲಾಗುವುದಿಲ್ಲ. ನೀನು ಕೃಷ್ಣನ ಅಂಶ, ಕೃಷ್ಣನ ಸೇವಕ. ಅದೇ ರೀತಿ ವಿದುರ ಧೃತರಾಷ್ಟ್ರನಿಗೆ ತಿಳಿಸುವುದೇನೆಂದ್ರೆ, ನೀನು ನಿನ್ನ ಮಗ ಗೆಲ್ಲಲಿಲ್ಲ ಅಂತ ನೀನು ಬಹುಶಃ ದುಃಖವನ್ನು ಅನುಭವಿಸುತ್ತಿದ್ದೀಯ. ಅಂದ್ರೆ ನಿನ್ನ ಮಗ, ನೀನು ದುರ್ಯೋಧನೆ ನಿನ್ನ ಮಗ ಅಂತ ಭಾವಿಸುವುದು ಅಸತ್ಯ, ಅದರಲ್ಲಿ ಅಸತ್ಯತೆ ಇದೆ. ಗೆದ್ದರೂ ಸಹ ದುಃಖ ಇದೆ, ಗೆದ್ದಿದ್ರು ಸಹ ಭೌತಿಕ ಜಗತ್ತಿನ ಅಶಾಶ್ವತವಿದೆ. ಅವನು ಗೆದ್ದರೂ ಗೆಲ್ಲದೆ ಹೋದ್ರು ನಿಜವಾಗಿಯೂ ಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದ್ರೆ, ಅವನು ಗೆದ್ದರೂ ಗೆಲ್ಲದೆ ಹೋದ್ರು, ಅವನು ಇದ್ರೂ ಇಲ್ಲದೆ ಹೋದ್ರು, ನಿನ್ನಗೆ ಇರುವಂತಹ ಕರ್ಮದ ಮೇಲೆ ಏನಾದರೂ ಪರಿಣಾಮ ಇರುತ್ತೆಯೇ? ನಿನ್ನ ಜೀವನದ ಅಸತ್ಯತೆ ಏನಾದರೂ ಬದಲಾಗುತ್ತೆಯೇ? ನಿನ್ನ ಜೀವನದ ಗುರಿ ಏನಾದರೂ ಬದಲಾಗುತ್ತೆಯೇ? ನಿನ್ನ ಕರ್ಮ ಬದಲಾಗುತ್ತೆಯೇ? ನೀನ್ ಯಾಕೆ ನಿನ್ನ ಮಗ ಗೆಲ್ಲಿಲ್ಲ ಅಂತ ಅಷ್ಟು ಯೋಚನೆ ಮಾಡ್ತೀಯ? ನಿನ್ನ ಮಗ ಗೆದ್ದಿದ್ರು ನಿನ್ನ ವಯಸ್ಸಾಗ್ತಿತ್ತು, ನೀನು ಸಾಯ್ತಿದ್ದೆ, ಒಂದಿನ ದೇಹ ಬಿಟ್ಟು ಹೋಗ್ಲೇಬೇಕು. ಈ ಪ್ರಪಂಚನೇ, ಪ್ರಪಂಚದ ಲಕ್ಷಣನೇ ಅಷ್ಟು ಅಂತ ಹೇಳಿ ವಿದುರ, ಅದಕ್ಕೆ ಅವರನ್ನು ಮಹಾತ್ಮ ವಿದುರ ಅಂತ ಹೇಳ್ತಾರೆ. ಧೈರ್ಯವಾಗಿ ಯುಧಿಷ್ಠಿರನ ಅರಮನೆಗೆ ಬಂದು ಯುಧಿಷ್ಠಿರನ ದೊಡ್ಡಪ್ಪನಿಗೆ, ನೀನು ನಾಯಿ ತರ ಜೀವನ ಮಾಡ್ತಿದ್ಯಲ್ಲ, ನಿನಗೇನಾದ್ರೂ ಆಲೋಚನೆ, ನಿನಗೇನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ಯಾ ಅಂತ ಕೇಳ್ತಾನೆ. ಇಲ್ಲಿ ಇದರ ಈ ಶ್ಲೋಕದ ತಾತ್ಪರ್ಯದಲ್ಲಿ ಪ್ರಭುಪಾದರು ಒಂದು ಮಹತ್ತರವಾದಂತಹ ಒಂದು ವಿಷಯವನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, 27ನೇ ಶ್ಲೋಕದ ತಾತ್ಪರ್ಯದಲ್ಲಿ, ಬಹುಶಃ ನೀವು ಆಗ್ಲೇ ಓದಿದ್ದೀರಾ, ನನ್ನ ತೃಪ್ತಿಗೆ ಒಂದ್ಸತಿ ಮತ್ತೊಂದ್ಸತಿ ಕೇಳ್ಬಿಡಿ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರಭುಪಾದರು ಹೇಳ್ತಾರೆ, ಅದಕ್ಕೆ ಮಹಾತ್ಮ ವಿದುರರಂತಹ ಭಕ್ತರ ಸಂಪರ್ಕ ಮಾಡಬೇಕು, ಅವರ ಜೊತೆ ಸತ್ಸಂಗ ಮಾಡಬೇಕು, ಅಂತಹವರ ಉಪದೇಶವನ್ನು ಕೇಳಬೇಕು. ಪ್ರಭುಪಾದ ಹೇಳಿ, ಅಂತಹ ಒಂದು ಭಾಗ್ಯ ನನ್ನ ಜೀವನದಲ್ಲೂ ನನಗೆ ಆ ಭಾಗ್ಯವನ್ನು ಸಿಕ್ಕಿತು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಸ್ವಾಮಿ ಮಹಾರಾಜರ ದರ್ಶನ ಸಿಗುವಂತ ದರ್ಶನ ಮಾಡುವಂತಹ ಭಾಗ್ಯ ನನಗೆ ಸಿಕ್ತು. ದರ್ಶನ ಮಾಡಿ ಅವರು ಮಾಡಿದಂತಹ ಉಪದೇಶಗಳನ್ನು ಕೇಳುವ ಭಾಗ್ಯನೂ ಸಿಕ್ತು ಅಂತ ಪ್ರಭುಪಾದರು ನೋಡಿದ್ದಾರೆ. ನಿಜವಾಗ್ಲೂ ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಂತಹ ಮಹಾತ್ಮರನ್ನು ಸಂದರ್ಶಿಸಿದಾಗ, ಇಂತಹ ಮಹಾತ್ಮರ ಉಪದೇಶವನ್ನು ಕೇಳಿದಾಗ, ಈ ಮಹಾತ್ಮರ ಉಪದೇಶವನ್ನು ಶ್ರೀಲ ಪ್ರಭುಪಾದರು ಹೇಗೆ ಆ ಉಪದೇಶ ಸ್ವೀಕರಿಸಿ ಪಾಲನೆ ಮಾಡಿದ್ರು, ಧೃತರಾಷ್ಟ್ರ ಹೇಗೆ ವಿದುರನ ಉಪದೇಶವನ್ನು ಸ್ವೀಕರಿಸಿ ಪಾಲನೆ ಮಾಡಿದ್ರು, ಅದೇ ರೀತಿ ನಾವು ಕೂಡ ಮಹಾತ್ಮರು ನುಡಿಯುವಂತಹ ಉಪದೇಶವನ್ನು ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ಭಾಗವತ ಪುರಾಣಕ್ಕೂ ಮಹಾಭಾರತಕ್ಕೂ ಒಂದು ವ್ಯತ್ಯಾಸ ಇತ್ತು. ಭಾಗವತ ಪುರಾಣದಲ್ಲಿ ಮಹಾಭಾರತದ ಯುದ್ಧದ ಚರ್ಚೆ ಜಾಸ್ತಿ ಇಲ್ಲ, ಧೃತರಾಷ್ಟ್ರನ ಬಗೆಯೂ ಜಾಸ್ತಿ ಇಲ್ಲ. ಎಲ್ಲಿ? ಶ್ರೀಮದ್ ಭಾಗವತದಲ್ಲಿ. ಮಹಾಭಾರತದಲ್ಲಿ ಧೃತರಾಷ್ಟ್ರ, ಅವನ ಕುಟುಂಬ, ದುರ್ಯೋಧನನ ಬಗ್ಗೆ ಸಾಕಷ್ಟು ಚರ್ಚೆ ಇದೆ, ವರ್ಣನೆ ಇದೆ, ಆ ಘಟನೆಗಳ ವರ್ಣನೆ ಇದೆ. ಆದರೆ ಭಾಗವತ ಧೃತರಾಷ್ಟ್ರ ಹಾಗೂ ವಿದುರನ ಭೇಟಿ, ಈ ಸಂದರ್ಶನ, ಅದರ ಬಗ್ಗೆ ವರ್ಣನೆ ಇದೆ. ಹೇಗೆ ವಿದುರ ಧೃತರಾಷ್ಟ್ರ ಯುಧಿಷ್ಠಿರನ ಅರಮನೆಯಲ್ಲಿ ನಿವಸಿಸುತ್ತಿದ್ದಾಗ ಬಂದು ಅವನಿಗೆ ಉಪದೇಶ ಮಾಡಿ, ಏನು ಉಪದೇಶ ಮಾಡ್ತಾನೆ, ಹೇಗೆ ಆ ಉಪದೇಶದ ನಂತರ ಧೃತರಾಷ್ಟ್ರ ತನ್ನ ಮನೆಯನ್ನು ತ್ಯಾಗ ಮಾಡ್ತಾನೆ ಅನ್ನುವ ಬಗ್ಗೆ ವರ್ಣನೆ ಇದೆ. ದುರ್ಯೋಧನ ಬಗ್ಗೆ ಭಾಗವತದಲ್ಲಿ ಎಲ್ಲೋ ಒಂದೆರಡು ಕಡೆ ಅವನ ಬಗ್ಗೆ ಮೆನ್ಷನ್ ಇರ್ಬೋದು, ಹೊರತು ದುರ್ಯೋಧನನ ಬಗ್ಗೆ ಚರ್ಚೆ ಇಲ್ಲ, ಮಹಾಭಾರತದ ಯುದ್ಧದ ಬಗ್ಗೆ ಚರ್ಚೆ ಇಲ್ಲ. ಆದರೆ ಈ ಧೃತರಾಷ್ಟ್ರ ತನ್ನ ವಯಸ್ಸು ಆಗಿ ಮನೆಯಲ್ಲಿ ಕೂತು, ಯುಧಿಷ್ಠಿರನ ಅರಮನೆಯಲ್ಲಿ ಕೂತು ತನ್ನ ಜೀವನವನ್ನು ಮಿಕ್ಕಿರುವಂತಹ ಜೀವನವನ್ನು ನಡೆಸಿಕೊಂಡು ಹೋಗೋಣ ಅಂತ ಮನೆಯಲ್ಲಿ ಕೂತಿದ್ದಾಗ ವಿದುರ ಬಂದು ವಿದುರನ ಉಪದೇಶ, ಯಾವ ತರ ಉಪದೇಶ ಮಾಡ್ತಾರೆ, ಆ ಉಪದೇಶದ ಪರಿಣಾಮ ಏನು, ಆ ಉಪದೇಶದ ವಿವರ ಏನು, ಅದರ ಬಗ್ಗೆ ಭಾಗವತದಲ್ಲಿ ಚರ್ಚೆ ಇದೆ. ಭಾಗವತದಲ್ಲಿ ಉಪದೇಶ, ವಿದುರನು ಮಾಡುವಂತಹ ಉಪದೇಶದ ಬಗ್ಗೆ ಚರ್ಚೆ ಇದೆ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ಚರ್ಚೆ ಇದೆ. ವಿದುರನು ಮಾಡುವ ಉಪದೇಶದ ಪರಿಣಾಮ ಏನಾಯ್ತು, ಧೃತರಾಷ್ಟ್ರ ತನ್ನ ಮನೆಯನ್ನು ತ್ಯಾಗ ಮಾಡಿ ಹೋಗ್ತಾ ಅಂದ್ರೆ, ಭಾಗವತದಲ್ಲಿ ನಮಗೆ ಕೂಡ ಎತ್ತಿ ತೋರಿಸುತ್ತಿರುವುದೇನೆಂದ್ರೆ, ಸಾಧು ಸಜ್ಜನರ ಉಪದೇಶವನ್ನು ಯಾವ ರೀತಿ, ಯಾವ ಮನೋಭಾವನೆಯಿಂದ ನಾವು ಶ್ರವಣ ಮಾಡಬೇಕು, ಮತ್ತೆ ಯಾವ ಮನೋಭಾವನೆಯಿಂದ ನಾವು ಅದನ್ನು ಅನುಸರಿಸಬೇಕು, ಯಾವ ರೀತಿನ ಅದನ್ನ ನಾವು ಸ್ವೀಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ವರ್ಣನೆ ಇದೆ. ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸಾಧು ಸಂತರ ಸಂದರ್ಶನ ಸಿಗುವುದು ಬಹಳ ಅಪರೂಪ. ಅಂತಹ ಒಂದು ಅಪರೂಪದ ಸಂದರ್ಶನ ನಮ್ಮ ಸಿಗುವುದು ನಮ್ಮ ಸೌಭಾಗ್ಯ. ಅಂತಹ ಒಂದು ಸಂದರ್ಶನ ದೊರೆತ ಮೇಲೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಎತ್ತಿ ತೋರಿಸ್ತಾ ಇದ್ದಾರೆ ಭಾಗವತದಲ್ಲಿ. ಕೊನೆಗೂ ಧೃತರಾಷ್ಟ್ರನನ್ನು ತನ್ನ ಮುಕ್ತಿಯ ಮಾರ್ಗದ ಮೇಲೆ ಕಳಿಸಲಿಕ್ಕೆ ವಿದುರ ಸಾಧಿಸಿದ. ವಿದುರ ಹೇಳಿದ ಮಾತಿನಂತೆ ಧೃತರಾಷ್ಟ್ರ ತನ್ನ ಮನೆಯನ್ನು ಬಿಟ್ಟು ಅರಮನೆಯನ್ನು ಬಿಟ್ಟು ಉತ್ತರ ದಿಕ್ಕಿನಲ್ಲಿ ಕೊಂಡು ಹೋದ್ರು. ಯಾರಿಗೂ ತಿಳಿಸಿದೆ. ಆದರೆ ಧೃತರಾಷ್ಟ್ರನ ಹಿಂದೆ ಧೃತರಾಷ್ಟ್ರನ ಧರ್ಮಪತ್ನಿಯಾದಂತಹ ಗಾಂಧಾರಿ ಕೂಡ ಹೊರಟಳು. ಇಂತಹ ಒಂದು ವರ್ಣನೆ ನಾವು ಕೇಳಿದಾಗ ಹೇಗೆ ಮಹಾರಾಣಿಯಾದರೂ ಸಹ ಧೃತರಾಷ್ಟ್ರ ಎಲ್ಲಿ ಹೋದನು ಧೃತರಾಷ್ಟ್ರನನ್ನು ಹಿಂಬಾಲಿಸಿ ಗಾಂಧಾರಿ ಕೂಡ ಹೊರಟಳು. ಹಿಮಾಲಯದ ದಿಕ್ಕಿನಲ್ಲಿ ಹೊರಟು ಹೋದ್ರು. ಅವರಿಬ್ರು ಧೃತರಾಷ್ಟ್ರನ ಸೇವೆಗೋಸ್ಕರ ಗಾಂಧಾರಿ ಹಿಂದೆ ಹೋದಳು. ಗಂಡನಾದವನ ಸೇವೆ ಮಾಡುವುದು ನಾವು ಸ್ತ್ರೀಯರಿಗೆ ಅವರ ಸ್ತ್ರೀ ಧರ್ಮ ಅಂತ ಹೇಳುವುದುಂಟು. ಅದೇ ಇಂತಹ ಉದಾಹರಣೆಗಳನ್ನು ಓದಿ ಗಂಡಸರು ನಾನೇನೇ ಮಾಡಿದ್ರು ನನ್ನ ಹೆಂಡತಿ ನನ್ನ ಸೇವೆ ಮಾಡಬೇಕು, ಧೃತರಾಷ್ಟ್ರನ ಸೇವೆ ಮಾಡಲಿಲ್ಲ ಗಾಂಧಾರಿ ಅಂತ ನಾವು ಉದಾಹರಣೆ ತಪ್ಪಾಗಿ ತೋರಿಸಬಾರ್ದು. ನಾವೇನ್ ಕರಿಬೇಕು ಅಂದ್ರೆ ಈ ಒಂದು ಶ್ಲೋಕಗಳಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ಶ್ರೀ ಪ್ರಭುಪಾದರು ನುಡಿತಾ ಇದ್ದಾರೆ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನು ಭೇಟಿ ಮಾಡಿ ಅವರು ಕೊಟ್ಟಂತಹ ಉಪದೇಶವನ್ನು ಹೇಗೆ ತಮ್ಮ ಜೀವನದ ಲಕ್ಷ್ಯ ಜೀವನದ ಗುರಿ ಅಂತ ಸ್ವೀಕಾರ ಮಾಡಿ ತಮ್ಮ ಇಡೀ ಜೀವನವನ್ನೇ ಬದಲಾಯಿಸಿಕೊಂಡ್ರು. ಪ್ರಭುಪಾದ ಏನ್ ನುಡಿತಾರೆ ಅಂದ್ರೆ ನಾನು ಆಕಸ್ಮಿಕವಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನು ಭೇಟಿ ಮಾಡದೇ ಹೋಗಿದ್ದರೆ ಬಹುಶಃ ನಾನು ಯಾವುದೋ ವ್ಯಾಪಾರಿ ಆಗ್ತಿದ್ದೆ. ಆದರೆ ನನ್ನ ಸೌಭಾಗ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಭೇಟಿಯಾಯಿತು. ನನ್ನ ಇಡೀ ಜೀವನದ ಗುರಿಯೇ ಬದಲಾಯಿತು, ಇಡೀ ಜೀವನದ ಲಕ್ಷ್ಯವೇ ಬದಲಾಯಿತು. ಅವರ ಕೃಪೆಯಿಂದ ಭಕ್ತಿಯ ಮಾರ್ಗ ನನ್ನ ಕೈಗೆ ಬಂತು. ಭಕ್ತಿ ಮಾರ್ಗದಲ್ಲಿ ನಾನು ಪ್ರಗತಿ ಮಾಡಿದ್ದೇನೆ, ಈ ಸಂಸ್ಥೆಯನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಶ್ರೀ ಪ್ರಭುಪಾದರು ಹೇಳ್ತಾರೆ. ಅದೇ ರೀತಿ ಸಾಧು ಸಂತರ ಭೇಟಿ ಮಾಡಿದ್ದಾರೆ ಯಾರು ಅಂತ ನಾವು ಹೇಳಬೇಕು ಅಂದ್ರೆ ಅವರು ಜೀವನದಲ್ಲಿ ಪರಿಣಾಮ ಆದರೆ ಮಾತ್ರ ಅವರು ಸಾಧು ಸಂತರ ಭೇಟಿ ಮಾಡಿದ್ದಾರೆ ಅಂತ ನುಡಿಬಹುದು. ಅವರ ಜೀವನದಲ್ಲಿ ಶ್ರೀಲ ಪ್ರಭುಪಾದರು ಮಾಡಿದಂತಹ ಪರಿವರ್ತನೆ, ತಮ್ಮ ಜೀವನದಲ್ಲಿ ಯಾವ ರೀತಿ ಅವರ ಜೀವನ ಪರಿವರ್ತನೆ ಆಯಿತು ಬದಲಾಯಿತು, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಸಾಧು ಸಂತರ ಉಪದೇಶದ ಮಾರ್ಗವನ್ನು ನಾವು ಅನುಸರಿಸಿ ಹೋದರೆ ಆಗ ನಾವು ನಿಜವಾಗಲೂ ಸಾಧು ಸಂತರ ಭೇಟಿ ಮಾಡಿದ್ದೀವಿ ಅಂತ ನುಡಿಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ನುಡಿತಾರೆ ಸಾಧು ಸಂತರು ವೈಷ್ಣವರ ಧರ್ಮ ಜನರಿಗೆ ಭಕ್ತಿ ಮಾರ್ಗದ ಬಗ್ಗೆ ಪರಿಚಯ ಮಾಡಿಕೊಡೋದು, ತ್ಯಾಗದ ಮಾರ್ಗ ತಿಳಿಸ್ಕೊಡೋದು, ಮತ್ತೆ ಐಹಿಕ ಪ್ರಪಂಚದ ನಿಜವಾದ ಗುಣವನ್ನು ತೋರಿಸುವುದು, ಐಹಿಕ ಪ್ರಪಂಚದ ಅಸತ್ಯತೆ ದುಃಖ ಅಶಾಶ್ವತೆಯನ್ನು ಎತ್ತಿ ತೋರಿಸುವುದು. ಐಹಿಕ ಪ್ರಪಂಚದ ಗುಣ ನಮ್ಮ ಜೀವನದಲ್ಲಿ ನಾವು ಭೌತಿಕವಾಗಿ ಏನಾದರೂ ಯಶಸ್ಸು ಸಾಧಿಸಿದರೆ ಐಹಿಕ ಪ್ರಪಂಚದ ಗುಣ ಬದಲಾಗುತ್ತೆಯೇ? ಇದರ ಉಪದೇಶ ಧೃತರಾಷ್ಟ್ರನಿಗೆ ಅವನ ಮಗ ಗೆದ್ದಿದ್ರೆ ಬೇರೆ ಆಗ್ತಿತ್ತೆ. ಇದರ ಅರ್ಥ ಏನಂದ್ರೆ ದೈಹಿಕ ಪರಿಸ್ಥಿತಿಯನ್ನು ನೋಡಿ ನಮ್ಮ ಜೀವನದ ಗುರಿಯನ್ನು ನಾವು ಬದಲಾಯಿಸುವುದು ಅಥವಾ ಐಹಿಕ ಪ್ರಪಂಚದಲ್ಲಿ ಬದಲಾಗುತ್ತಿರುವಂತಹ ಪ್ರಪಂಚವನ್ನು ನೋಡಿ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಸ್ಥಿತಿಯಲ್ಲಿ ನಮ್ಮ ಗುರಿಯನ್ನು ಬದಲಾಯಿಸುವುದು ತಪ್ಪು. ಪ್ರಭುಪಾದರು ಇಲ್ಲಿ ತಾತ್ಪರ್ಯದಲ್ಲಿ ಒಂದು ಬಹಳ ಅದ್ಭುತವಾದಂತಹ ಒಂದು ಉದಾಹರಣೆ ಕೊಡ್ತಾರೆ. ಆಕಾಶ ಇದೆ, ಆಕಾಶದಲ್ಲಿ ಕೆಲವು ಸಮಯದಲ್ಲಿ ಮೋಡಗಳು ಬರ್ತವೆ, ಮೋಡಗಳು ಬಂದಾಗ ಮಳೆ ಬರುತ್ತೆ. ಮಳೆ ಬಂದ್ರೆ ವೆಜಿಟೇಷನ್ ಅಂದ್ರೆ ಬೆಳೆ ಬರುತ್ತೆ, ವಿಧ ವಿಧವಾದಂತಹ ಬೆಳೆ ಇರುತ್ತೆ, ಹೂ ಇರುತ್ತೆ, ಹಣ್ಣಿರುತ್ತೆ ಅಂತ ವೆರೈಟಿ ಅಂದ್ರೆ ತರತರವಾದಂತಹ ಸೃಷ್ಟಿ ಕಾಣಬಹುದು. ಕ್ರಮೇಣ ಅದರ ಜೀವ ಅವಧಿ ಮುಗಿದ ನಂತರ ಬೆಳೆ ಕಡಿಸಾಕ್ಬಿಡ್ತಾರೆ, ಮುಗಿದೋಗುತ್ತೆ. ಮತ್ತೆ ತಿರುಗಾ ಮಳೆ ಬರುತ್ತೆ, ಮತ್ತೆ ಮೋಡ ಬಂದು ಮಳೆ ಬರುತ್ತೆ, ಮತ್ತೆ ಸೃಷ್ಟಿ ಮತ್ತೆ ನಾಶವಾಗುತ್ತೆ. ಅಂದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ ಆಕಾಶ ಮಾತ್ರ ಬದಲಾಗದೆ ಒಂದೇ ಸ್ಥಿತಿಯಲ್ಲಿತ್ತು. ಅದೇ ತರ ನಾವು ಸೃಷ್ಟಿನಲ್ಲಿ ನಾವು ಕಂಡು ಬರುವಂತಹ ವೆರೈಟಿ ಅಂದ್ರೆ ವಿಧ ವಿಧವಾದಂತಹ ಸೃಷ್ಟಿಯನ್ನು ನೋಡಿ, ವಿಧ ವಿಧವಾದಂತಹ ಪರಿಸ್ಥಿತಿಗಳನ್ನು ನೋಡಿ, ಸೌಲಭ್ಯಗಳನ್ನು ನೋಡಿ ನಮ್ಮ ಜೀವನದ ಗುರಿಯನ್ನು ನಮ್ಮ ಜೀವನದ ಲಕ್ಷ್ಯವನ್ನು ಬದಲಾಯಿಸ್ತಾ ಹೋದರೆ ದ್ರೌಪದಿ ಏನ್ ಹೇಳ್ತಾರೆ ಅಂದ್ರೆ ಅಂತ ಮನುಷ್ಯನಿಗೆ ಐಹಿಕ ಪ್ರಪಂಚದ ಅಸತ್ಯತೆ ಇನ್ನೂ ಅರ್ಥವಾಗಿಲ್ಲ ಅಂತ ನುಡಿತಾರೆ. ಐಹಿಕ ಪ್ರಪಂಚದ ಅಸತ್ಯತೆ ದ್ರೌಪಾದರೂ ಶಾಸ್ತ್ರ ಏನ್ ನುಡಿತೆ ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣರ ನಿತ್ಯದ ಈ ಐಹಿಕ ಪ್ರಪಂಚ ಅಸತ್ಯ ಹಾಗೂ ಅಶಾಶ್ವತ. ನೀನು ರಾಜನಾದರೂ ಸಹ ಇದು ಅಸತ್ಯ ಮತ್ತೆ ಅಶಾಶ್ವತ. ನೀನು ಭಿಕಾರಿಯಾದರೂ ಸರಿ ಇದು ಅಸತ್ಯ ಮತ್ತು ಅಶಾಶ್ವತ. ನಿಜವಾದ ಸತ್ಯ ಏನಂದ್ರೆ ಈ ಭಾಗವತದಲ್ಲಿ ಭಾಗವದ್ಗೀತೆಯಲ್ಲಿ ನುಡಿಯುವುದೇನೆಂದ್ರೆ ಸೃಷ್ಟಿಕರ್ತ ಭಗವಂತ ಇದ್ದಾನೆ, ಸೃಷ್ಟಿಯಲ್ಲಿ ನಾವಿದ್ದೀವಿ, ಭಗವಂತನ ಅಂಶ ನಾವು, ಭಗವಂತನ ಸೇವೆ ಮಾಡುವುದೇ ನಮ್ಮ ನಿಜವಾದ ಜೀವನದ ಗುರಿ. ಅದು ಆಕಾಶದ ತರ ಬದಲಾಗುವುದಿಲ್ಲ. ನಾವು ಈ ಐಹಿಕ ಪ್ರಪಂಚ ನಮ್ಮ ಕಣ್ಣೆದುರಿಗೆ ನಮ್ಮ ಮನಸ್ಸಿನ ಎದುರಿಗೆ ಕೊಡುವಂತಹ ವಿಧ ವಿಧವಾದಂತಹ ಅನುಭವ ಸೌಲಭ್ಯಗಳನ್ನು ನೋಡಿ ತಪ್ಪು ಮಾರ್ಗ ಅನುಸರಿಸಬಾರದು. ನಮ್ಮ ನಿಜವಾದ ಜೀವನದ ಗುರಿ ಶ್ರೋತವ್ಯಸ್ಥ ಏನೇ ಕೇಳಿದ್ರು ಏನೇ ನೋಡಿದ್ರು ಸಹ ನಮ್ಮ ಜೀವನದ ನಿಜವಾದ ಸ್ವರೂಪ ಸ್ಥಾನ ಬದಲಾಗುವುದಿಲ್ಲ. ನಮ್ಮ ಜೀವ ಅಂಶದ ನಿಜವಾದ ಸ್ವರೂಪ ಸ್ಥಾನ ಏನಂದ್ರೆ ನಾವು ಕೃಷ್ಣನ ದಾಸರು. ರಾಜನಾದರೂ ಸಹಿ ದಾಸನು ಕೃಷ್ಣನ ದಾಸರೇ, ಯೋಧನಾದರೂ ಸಹಿ ಕೃಷ್ಣನ ದಾಸರೇ, ಸೋತವನಾದರೂ ಸರಿ ಕೃಷ್ಣನ ದಾಸರೇ. ಇದೇ ನಿಜವಾದ ಸತ್ಯ. ಸೊ ಆ ಸತ್ಯವನ್ನು ನಾವು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಆ ಸತ್ಯವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಕೃಷ್ಣನ ಸೇವಕ ಅನ್ನುವ ಪ್ರಮುಖವಾದ ಸತ್ಯವನ್ನು ಮನಸ್ಸಿನಲ್ಲಿಟ್ಕೊಂಡು ಆ ಮಾರ್ಗವನ್ನು ಬಿಟ್ಟು ಶ್ರೋತವ್ಯಸ್ಯ ಅಂದ್ರೆ ಏನ್ ಕೇಳಿದ್ರು ಸಹ ನಾವು ಈ ಸತ್ಯವನ್ನು ಮನಸ್ಸಿನಲ್ಲೇ ದೃಢವಾಗಿ ಇಟ್ಕೋಬೇಕು. ಭವಿಷ್ಯದಲ್ಲಿ ನಾವೇನ್ ಕೇಳಿದ್ರು ಸಹ ನಾವು ಇದನ್ನು ಬದಲಾಯಿಸ್ಕೋಬಾರ್ದು. ಯಾಕಂದ್ರೆ ನಮ್ಮ ಸ್ವರೂಪ ಈ ಭೌತಿಕ ಪ್ರಪಂಚದ ವಿಧ ವಿಧವಾದಂತಹ ಸೌಲಭ್ಯಗಳನ್ನು ಅನುಸರಿಸಿ ನಮ್ಮ ಸ್ವರೂಪ ಬದಲಾಗುವುದಿಲ್ಲ. ನಮ್ಮ ಸ್ವರೂಪ ಕೃಷ್ಣನ ದಾಸ. ಮಧುರ ಅದೇ ಹೇಳಕ್ ಬಂದಿರೋದು ಧೃತರಾಷ್ಟ್ರ, ನೀನು ನಿನ್ನ ಪುತ್ರ ಮೋಹದಿಂದ ನಿನ್ನ ಮಗನಿಗೆ ರಾಜ್ಯ ಸಿಗಲಿಲ್ಲ ಅಂತ ದುಃಖ ಪಡ್ತಿದ್ಯಾ? ಅದು ಅಸತ್ಯ. ಯಾಕಂದ್ರೆ ನೀನು ನಿಜವಾಗ ನಿನ್ನ ಮಗನೇ. ನಾವೆಲ್ಲ ಕೃಷ್ಣನ ಮಕ್ಕಳು, ನಾವೆಲ್ಲ ಭಗವಂತನ ಮಕ್ಕಳು. ಅದು ನಿಜವಾದ, ಅದು ಒಂದೇ ಒಂದು ನಿಜವಾದ ಅಂಶ ಅಂತ ಧೃತರಾಷ್ಟ್ರನಿಗೆ ನಿಜ ನುಡಿತಾ ಇದ್ದಾನೆ. ಮತ್ತೆ ಈ ಅಧ್ಯಾಯದಲ್ಲಿ ಒಂದು ವಿಷಯ ಪದೇ ಪದೇ ಕಂಡು ಬರುತ್ತೆ, ಏನಂದ್ರೆ ನಮ್ಮ ಜೀವನದ ನಮ್ಮ ಜೀವನ ಹಾಗೂ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಶಕ್ತಿ ನಮ್ಮ ಕೈಯಲ್ಲಿದೆ. ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ, ನಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡುವಂತಹ, ನಮ್ಮ ಭವಿಷ್ಯವನ್ನು ಬದಲಾಯಿಸುವಂತಹ ಶಕ್ತಿ ನಮ್ಮ ಕೈಯಲ್ಲಿದೆ. ಹಾಗಂದ್ರೆ ನಾವು ಧೃತರಾಷ್ಟ್ರ ಹೇಗೆ ತನ್ನ ಪುತ್ರನ ಮೋಹದ ಮೋಹಕ್ಕೆ ಬಲಿಯಾದನೋ, ನಾವು ಕೂಡ ಯಾವುದೋ ಬೇರೆ ತರ ಮೋಹಕ್ಕೆ ಬಲಿಯಾದರೆ, ಬಲಿಯಾದ ಪಕ್ಷದಲ್ಲಿ ಅದರ ಅನುಸಾರವಾಗಿ ನಮ್ಮ ಭವಿಷ್ಯ ಸೃಷ್ಟಿಯಾಗುತ್ತೆ. ಆದರೆ ಅದನ್ನು ನಿರ್ಲಕ್ಷಿಸಿ ನಾನು ಕೃಷ್ಣನ ಸೇವಕ, ಕೃಷ್ಣನ ದಾಸ ಅಂತ ನಾವು ನಮ್ಮ ಜೀವನವನ್ನು ಪರಿವರ್ತಿಸಿ, ಜೀವನವನ್ನು ಬದಲಾಯಿಸಿಕೊಂಡು ಕೃಷ್ಣನ ಸೇವೆ ಮಾಡುವಂತಹ ಅವಕಾಶವನ್ನು ಉತ್ಸಾಹದಿಂದ ನಾವು ಅನುಸರಿಸಿಕೊಂಡು ಹೋದರೆ ಅದರ ಪ್ರಕಾರ ನಮ್ಮ ಭವಿಷ್ಯ ನೂತನ ಭವಿಷ್ಯ ಸೃಷ್ಟಿಯಾಗುತ್ತೆ, ನೂತನ ಭವ್ಯ ಭವಿಷ್ಯ ಸೃಷ್ಟಿಯಾಗುತ್ತೆ. ನಿರ್ಧಾರ ಮಾಡುವಂತಹ ಶಕ್ತಿ ನಮ್ಮಲ್ಲೇ ಇದೆ. ಅದೇ ಈ ಅಧ್ಯಾಯದಲ್ಲಿ ಪದೇ ಪದೇ ಎತ್ತಿ ಕಾಣಿಸೋದೇನೆಂದ್ರೆ, ನಾವು ನಮ್ಮ ಜೀವನದಲ್ಲಿ ಯಾವುದೇ ನಿರ್ಣಯಕ್ಕೆ ಮುಖ್ಯವಾದಂತಹ ನಿರ್ಣಯ ಮಾಡುವ ಮುಂದೆ ಶಾಸ್ತ್ರ ಏನು ನುಡಿಯುತ್ತೆ, ಭಕ್ತರು ಏನು ನುಡಿತಾರೆ, ಮಹಾತ್ಮರೇನು ನುಡಿತಾರೆ, ಅದನ್ನು ನಾವು ಪರಿಶೀಲಿಸಿ ಭಕ್ತಿಯಿಂದ ಕೇಳಿ ಅದರ ಅನುಸಾರವಾಗಿ ನಮ್ಮ ಜೀವನದ ಗುರಿಯನ್ನು ನಾವು ನಿರ್ಧರಿಸಿಕೊಳ್ಬೇಕು. ಅದರ ಅನುಸಾರವಾಗಿ ನಾವು ನಮ್ಮ ಜೀವನದ ಪ್ರತ್ಯೇಕ ಜೀವನದ ಗುರಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಮಹಾತ್ಮ ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಮಾಡುತ್ತಿದ್ದಾಗ ಇತರ ಪಾಂಡವರು, ಪಾಂಡವ ಪರಿವಾರದ ಸದಸ್ಯರು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಆ ಉಪದೇಶಗಳನ್ನು ಭಕ್ತಿಯಿಂದ ಕೇಳ್ತಿದ್ರು. ಯಾಕೆ ಆ ತರ ಕೇಳ್ತಿದ್ರು ಅಂದ್ರೆ, ಮಹಾತ್ಮ ವಿದುರ ಒಂದು ಶ್ರೇಷ್ಠ ಶ್ರೇಣಿಯ ಭಕ್ತ. ಮಹಾತ್ಮ ವಿದುರ ನುಡಿಯುವ ಮಾತು, ಮಹಾತ್ಮ ವಿದುರ ಕೊಡುವಂತಹ ಉಪದೇಶವನ್ನು ಅನುಸರಿಸಿ ನಮ್ಮ ಜೀವನವನ್ನು ನಾವು ನಡೆಸಿಕೊಂಡು ಹೋದರೆ ಭಗವಂತನನ್ನು ತೃಪ್ತಿಗೊಳಿಸುವ ಅಂತಹ ಅವಕಾಶ ಇರುತ್ತೆ. ಅದರಲ್ಲೇ ಭಗವಂತನನ್ನು ತೃಪ್ತಿ ಮಾಡುವಂತಹ ಅವಕಾಶ ಇರುತ್ತೆ ಅನ್ನೋ ನಂಬಿಕೆಯಿಂದ ಅಂದ್ರೆ, ಪಾಂಡವರಿಗೆ ತಮ್ಮ ಜೀವನದಲ್ಲಿ ಏಕೈಕ ಗುರಿ ಏನಂದ್ರೆ ಹೇಗಾದರೂ ಮಾಡಿ ಕೃಷ್ಣನಿಗೆ ತಮ್ಮ ಸೇವೆಯನ್ನು ಅರ್ಪಿಸಿ, ಪ್ಲೀಸ್ ಕೃಷ್ಣ ಅಂದ್ರೆ ಉಳಿತೆ, ಪ್ಲೀಸ್ ಕೃಷ್ಣ ತೃಪ್ತಿಗೊಳಿಸೋದು, ಕೃಷ್ಣನ ಸೇವೆ ಮತ್ತು ಕೃಷ್ಣನಿಗೆ ಕೃಷ್ಣನ ತೃಪ್ತಿಗೊಳಿಸುವುದೇ ಅವರ ಜೀವನ ಗುರಿಯಾಗಿತ್ತು. ಆ ಕೃಷ್ಣನ ಸೇವೆ ಹಾಗೂ ಕೃಷ್ಣನ ತೃಪ್ತಿ, ಕೃಷ್ಣನನ್ನು ತೃಪ್ತಿಗೊಳಿಸಬೇಕು ಅಂತ ಅನ್ನುವಂತಹ ಆಸೆ ಇತ್ತು. ಕೃಷ್ಣನನ್ನು ಹೇಗೆ ತೃಪ್ತಿಗೊಳಿಸುವುದು ಅನ್ನೋ ಮಾರ್ಗ ಗೊತ್ತಾಗಬೇಕು ಅಂದ್ರೆ, ಕೇವಲ ಮಹಾತ್ಮ ಭಕ್ತರ ಉಪದೇಶದಲ್ಲಿ ಆ ಗುಟ್ಟು ಅಡಗಿರುತ್ತೆ. ಆ ಕೃಷ್ಣನನ್ನು ತೃಪ್ತಿಗೊಳಿಸುವ ಮಾರ್ಗ ಏನ್ ಮಾಡಿದ್ರೆ ಕೃಷ್ಣ ತೃಪ್ತಿ ಆಗ್ತಾನೆ, ಏನ್ ಮಾಡಿದ್ರೆ ಕೃಷ್ಣನಿಗೆ ಆನಂದ ತಲುಪುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಹಾತ್ಮರು ನುಡಿದಂತ ಮಾತುಗಳನ್ನು ಭಕ್ತರು ಕೇಳಬೇಕು. ಯಾಕಂದ್ರೆ ಎಷ್ಟೋ ಜನ್ಮಗಳ ನಂತರ ಒಂದು ಮಾನವ ಜನ್ಮ ಸಿಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂತಹ ಒಂದು ಮಾನವ ಜನ್ಮವನ್ನು ಐಹಿಕ ಪ್ರಪಂಚದಲ್ಲಿರುವಂತಹ ಅಸತ್ಯತೆ ಹಿಂದೆ ಹೋಗಿ ಅನೇಕ ಬಾರಿ ನಾವು ವ್ಯರ್ಥ ಮಾಡಿಬಿಟ್ಟಿದ್ದೀವಿ. ಹಾಗೆ ವ್ಯರ್ಥ ಮಾಡಬಾರದು ಅಂತ ಉದ್ದೇಶದಿಂದ ಭಗವಂತನ ಭಕ್ತರು ಉಪದೇಶ ಮಾಡ್ತಾರೆ. ಆ ಉಪದೇಶವನ್ನು ಭಕ್ತಿಯಿಂದ ಕೇಳಿ ಅದನ್ನು ನಾವು ಅನುಸರಿಸಬೇಕು. ಯಾವ ರೀತಿ ಅನುಸರಿಸಬೇಕು ಅಂದ್ರೆ ಪ್ರಭುಪಾದರು ತನ್ನ ಜೀವನದ ವೈಯಕ್ತಿಕ ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ನಾನು ಒಂದು ದೊಡ್ಡ ವ್ಯಾಪಾರಿ ಆಗ್ತಿದ್ದೆ, ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರನ್ನು ಭೇಟಿ ಮಾಡಿ ನನ್ನ ಜೀವನದ ಗುರಿ ಸಂಪೂರ್ಣವಾಗಿ ಬದಲಾಯಿತು. ನನ್ನ ಜೀವನ ಗುರಿ ಹೊಸ ನೂತನ ಜೀವನ ಗುರಿ, ಭವಿಷ್ಯವಾದ ಭವ್ಯವಾದಂತಹ ಗುರಿ ನನ್ನ ಜೀವನಕ್ಕೆ ಬಂತು ಅಂತ ಪ್ರಭುಪಾದರು ನುಡಿತಾರೆ. ಅದೇ ರೀತಿ ರುದ್ರಾಶ್ರಮ ಜೀವನದಲ್ಲೂ ಕೂಡ ಆ ಪರಿವರ್ತನೆ ತಂದಂತಹ ಮಹಾಪುರುಷ ಮಹಾತ್ಮ ವಿದುರ. ಭಗವಂತನ ಮೇಲೆ ಇಲ್ಲಿ ಹೇಳಿದ ಹಾಗೆ, ಇವತ್ತಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಅಲ್ಲ, 27ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅವಲಂಬಿಸುವನು ಭಗವಂತನನ್ನು ಸಂಪೂರ್ಣವಾಗಿ ಅವಲಂಬಿಸಿ ಭಗವಂತನು ಕೊಟ್ಟಂತಹ ಮಾರ್ಗವನ್ನು ಸಂಪೂರ್ಣವಾಗಿ ಅವಲಂಬಿಸಿ ಯಾರು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೋ ಬಹಳ ಭಾಗ್ಯವಂತರು. ಇದು ಜೀವನದಲ್ಲಿ ಇರುವಂತಹ ಎಲ್ಲಾ ಲಕ್ಷ್ಯಗಳಲ್ಲಿ ಲಕ್ಷ್ಯಗಳ ಪೈಕಿ ಇದು ಉತ್ತಮವಾದಂತಹ ಲಕ್ಷ್ಯ ಅಂತ ಇಲ್ಲಿ ನಮಗೆ ಕಂಡುಬರುತ್ತೆ. ಹೇಗೆ ಅಂದ್ರೆ ವಿದುರ ಹೇಳ್ಬೋದಿತ್ತು ಧೃತರಾಷ್ಟ್ರನಿಗೆ, ಆಯ್ತು ಈಗಲಾದ್ರೂ ಸರಿ ಭಗವಂತನ ಧ್ಯಾನವನ್ನು ಮಾಡು, ಇದ್ದ ಜಾಗದಲ್ಲಿ ಇದ್ದು ಕನಿಷ್ಠ ಪಕ್ಷ ಈಗಲಿಂದಾದ್ರೂ ನೀನು ಭಗವಂತನ ಧ್ಯಾನವನ್ನು ಮಾಡು ಅಂತ ಹೇಳ್ಬೋದಿತ್ತು. ಆದ್ರೆ ಆ ಒಂದು ಉಪದೇಶದಲ್ಲಿ ಸಂಪೂರ್ಣವಾಗಿ ಅವಲಂಬಿಸುವಂತಹ ಅವಕಾಶ ಸಿಗೋದಿಲ್ಲ. ಅರಮನೆಯಲ್ಲಿರ್ತಾನೆ, ಅರಮನೆಯಲ್ಲಿ ಜೀವನ ಮಾಡ್ತಾನೆ, ಅವ್ನು ನೋಡ್ಕೊಳ್ಳಕ್ಕೆ 100 ಜನ ನೌಕರರಿರ್ತಾರೆ, ಸೇವಕರಿರ್ತಾರೆ, ಬಂಧು ಮಿತ್ರರಿದ್ದಾರೆ, ಪಾಂಡವರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವಲಂಬಿಸುವ ಅವಕಾಶ ಇರೋದಿಲ್ಲ. ಅದನ್ನು ಸಂಪೂರ್ಣವಾಗಿ ಅವಲಂಬಿಸುತ್ತಾನೆ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ವಿದುರ ಏನ್ ಹೇಳ್ತಾನೆ ಅಂದ್ರೆ ಪಾರ್ಷಿಯಲ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಟು ಸಮ್ ಡಿಗ್ರಿ ಅಂತಾರೆ ಇಂಗ್ಲಿಷ್ ನಲ್ಲಿ. ವಾಟ್ ಈಸ್ ಸೇಯಿಂಗ್ ಇಸ್ ಪಾರ್ಷಿಯಲ್ ಯಾಕಂದ್ರೆ ಪಾರ್ಷಿಯಲ್ ಡಿಪೆಂಡೆನ್ಸ್ ಕಂಪ್ಲೀಟ್ ಡಿಪೆಂಡೆನ್ಸ್ ಸಂಪೂರ್ಣವಾಗಿ ಅಪರಿಪೂರ್ಣ ಅಪರಿಪೂರ್ಣ ಅಂತೀರಾ. ಭಾಗಶಃ ಅಂದ್ರೆ ಸ್ವಲ್ಪ ಭಾಗಶಃ ಅವಲಂಬಿಸುವುದಕ್ಕೂ ಸಂಪೂರ್ಣವಾಗಿ ಅವಲಂಬಿಸುವುದಕ್ಕೂ ವ್ಯತ್ಯಾಸ ಇದೆ. ಸ್ವಲ್ಪ ಮಟ್ಟಿಗೆ ಮಾಡುವುದಕ್ಕೂ ಸಂಪೂರ್ಣವಾಗಿ ಮಾಡುವುದಕ್ಕೆ ವ್ಯತ್ಯಾಸ ಇದೆ. ಒಂದು ವಿದುರ ಹೇಳ್ತಿರೋದೇನಂದ್ರೆ ನೋಡಪ್ಪ, ನಿನಗೆ ನಿಜವಾಗ್ಲೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಆಸೆ ಇದ್ರೆ ಸಂಪೂರ್ಣವಾಗಿ ಅವಲಂಬಿಸಬೇಕು. ನೀನು ಸಂಪೂರ್ಣವಾಗಿ ಅವಲಂಬಿಸಬೇಕಂದ್ರೆ ಮನೆಯನ್ನು ತ್ಯಾಗ ಮಾಡಬೇಕು. ನೀನು ಸಂಪೂರ್ಣವಾಗಿ ಅವಲಂಬಿಸಬೇಕಂದ್ರೆ ನಿನ್ನ ಸ್ಥಾನವನ್ನು ತ್ಯಾಗ ಮಾಡಬೇಕು. ನೀನು ರಾಜ ಅನ್ನೋದನ್ನು ಮರೆತು ಕೇವಲ ನೀನು ಕೃಷ್ಣನ ಭಕ್ತನಂತ ಜ್ಞಾಪ ಮನಸ್ಸಲ್ಲಿ ಇಟ್ಕೊಂಡು ಕೇವಲ ಆ ಸ್ವರೂಪದ ಬಗ್ಗೆ ನೀನು ಧ್ಯಾನ ಮಾಡಿ ನಿನ್ನ ಜೀವನವನ್ನು ನಡೆಸಿಕೊಂಡು ಹೋಗಬೇಕು. ಈಗ ಧೃತರಾಷ್ಟ್ರ ಒಂದು ಬಾರಿ ಅರಮನೆಯನ್ನು ಬಿಟ್ಟು
ಎಲ್ಲೋ ಅಪರಿಚಿತನಾಗಿ ಹೋಗ್ತಾ ಇದ್ರೆ ಇವನು ಧೃತರಾಷ್ಟ್ರ, ಇವನು ಪಾಂಡವರಿಗೆ ದೊಡ್ಡಪ್ಪ ಅಂತ ಜನರು ಗೊತ್ತಾಗದೇ ಇರುವಾಗ ನೀನು ಜೀವನವನ್ನು ಕೃಷ್ಣನ ಅವಲಂಬಿಸಿ ಮಾತ್ರ ನಿನ್ನ ಜೀವನವನ್ನು ನಡೆಸಿಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ನಮ್ಮ ಪರಂಪರೆಯಲ್ಲಿ ಭಾಗವತದ ಶ್ರೇಷ್ಠ ಗುಣ ಏಕೆ, ಭಾಗವತ ಗ್ರಂಥಗಳ ಪೈಕಿ ಶ್ರೇಷ್ಠವಾದ ಗ್ರಂಥ ಯಾಕೆ ಹೇಳ್ತೀವಿ ಅಂದ್ರೆ, ಸಂಪೂರ್ಣವಾಗಿ ಅವಲಂಬಿಸುವುದು, ಸಂಪೂರ್ಣವಾಗಿ ಭಕ್ತಿಯುತ ಜೀವನವನ್ನು ಅನುಸರಿಸುವುದೇ ಎತ್ತಿ ತೋರಿಸಲಾಗಿದೆ. ಹಾಗಾದ್ರೆ ನಾವು ನಮ್ಮ ನಮ್ಮ ಜೀವನದಲ್ಲಿ ಗೃಹಸ್ಥರಾಗಿದ್ದೇವೆ, ವ್ಯಾಪಾರಿಗಳಾಗಿದ್ದೇವೆ, ನಮ್ಮ ನಮ್ಮ ವಿಧ ವಿಧವಾದಂತಹ ವರ್ಣಾಶ್ರಮದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಇದ್ದೀವಿ. ನಾವು ಈ ಉಪದೇಶವನ್ನು ಯಾವ ರೀತಿ ಅವಲಂಬಿಸಬಹುದು ಅಂತ ಕೇಳಬಹುದು. ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಯಾವುದೇ ಸ್ಥಾನದಲ್ಲಿ ಇದ್ರೂ ಸಹ ಸಂಪೂರ್ಣವಾಗಿ ನಮ್ಮ ನಾವು ಇರುವಂತಹ ಸ್ಥಾನದಲ್ಲಿ ನಮಗೆ ಸಿಗುವಂತಹ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಿ, ಸಂಪೂರ್ಣವಾಗಿ ಕೃಷ್ಣನ ಸೇವೆಯ ಪ್ರಚಾರಕ್ಕೆ ಉಪಯೋಗಿಸಿದರೆ ಕೂಡ ಸಂಪೂರ್ಣವಾಗಿ ನಾವು ಅವಲಂಬಿಸುತ್ತೇವೆ ಅಂತ ಪರಿಗಣಿಸಲಾಗುತ್ತೆ. ಸಂಪೂರ್ಣವಾಗಿ ಕೃಷ್ಣನ ಸೇವೆಗೆ, ಸಂಪೂರ್ಣವಾಗಿ ಕೃಷ್ಣನ ಸೇವೆ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ನಾವು ನಮಗೆ ಸಿಕ್ಕಿರುವಂತಹ ಸೌಲಭ್ಯಗಳನ್ನು ಉಪಯೋಗಿಸಿದರೆ ದ್ರೌಪದಿ ಅಂತಾರೆ, ಇಟ್ ಇಸ್ ನಾನ್ ಡಿಫರೆಂಟ್. ಹಾಗಂದ್ರೆ ಅದು ಸಂಪೂರ್ಣ ಶುದ್ಧಿ ಭಕ್ತಿ, ಶುದ್ಧ ಭಕ್ತಿ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ದ್ರೌಪದಿ ಹೇಳ್ತಾರೆ, ಈಗಿನ ಕಾಲದಲ್ಲಿ ನಾವು ಮನೆ ಬಿಟ್ಟು ವಿಮಾನಕ್ಕೆ ಹೋಗೋದು ಇಂಪ್ರಾಕ್ಟಿಕಲ್, ಅಂದ್ರೆ ಸಾಧ್ಯವಿಲ್ಲ, ಕಷ್ಟಕರ. ನಾವು ಎಲ್ಲಿರ್ತೀವೋ ಅಲ್ಲಿ ಸಂಪೂರ್ಣವಾಗಿ ನಮಗೆ ಸಿಗುವಂತ ಪ್ರತಿಯೊಂದು ಸೌಲಭ್ಯ ಸಮಯ ಮತ್ತೆ ಕೆಪಾಸಿಟಿ ಅಂದ್ರೆ ಅರ್ಹತೆ, ಸಂಪೂರ್ಣವಾಗಿ ಕೃಷ್ಣನ ಸೇವೆಗೆ ಮತ್ತು ಕೃಷ್ಣನ ಭಕ್ತರ ಸೇವೆಗೆ, ಕೃಷ್ಣನ ಭಕ್ತಿ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ನಾವು ಉಪಯೋಗ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಅವಲಂಬಿಸುತ್ತಿದ್ದೇವೆ ಅನ್ನೋ ಅಂತ ಒಂದು ನಮ್ಮನ್ನು ಕೂಡ ಪರಿಗಣಿಸಲಾಗುತ್ತೆ. ಸಂಪೂರ್ಣವಾಗಿ ನಮಗೆ ಸಿಗುವಂತಹ ಸೌಲಭ್ಯಗಳನ್ನು, ಫೆಸಿಲಿಟಿ, ಎಬಿಲಿಟಿ, ಯಾವುದೇ ಭಗವಂತ ನಮಗೆ ಏನ್ ಕೊಟ್ಟರು, ಸಮಯ ಕೂಡ ನಮ್ಗೆ ಭಗವಂತ ಕೊಡ್ತಾ ಇದ್ದಾನೆ, ದೇಹ ಕೊಡ್ತಾ ಇದ್ದಾನೆ, ಇಂಟೆಲಿಜೆನ್ಸ್ ಬುದ್ಧಿಶಕ್ತಿ ಕೊಡ್ತಾ ಇದ್ದಾನೆ, ಏನ್ ಸಿಕ್ಕಿದ್ರು ಸಹ ಅದನ್ನು ನಾವು ಭಗವಂತನ ಸೇವೆಯಲ್ಲಿ ಮುಳುಪಾಗಿದ್ರೆ ಆಗ ನಾವು ಸಂಪೂರ್ಣವಾಗಿ ಕೃಷ್ಣನ ಭಕ್ತಿ ಮಾರ್ಗದಲ್ಲಿ ನಾವು ಭಕ್ತರಾಗ್ತಾ ಇದ್ದೀವಿ ಅಂತ ನಮಗೆ ಆ ಭಾಗ್ಯ ಸಿಗುತ್ತೆ. ಭಾಗವತ ಪುರಾಣದಲ್ಲಿ ಸಂಪೂರ್ಣವಾಗಿ ಅನ್ನೋ ಪದಕ್ಕೆ ಬಹಳ ಮುಖ್ಯ ಸ್ಥಾನ ಇದೆ. ಅನ್ಯಾಭಿಲಾಷಿತ ಶೂನ್ಯಂ ಅಂತಾರೆ, ಅಂದ್ರೆ ಭಗವಂತನ ಸೇವೆಯೊಂದು ಬಿಟ್ಟು ಬೇರೆ ಯಾವ ಆಸೆ ಇಲ್ಲದೇ ಇರುವುದು. ಭಗವಂತನ ಸೇವೆ ಒಂದು ಬಿಟ್ಟು ಬೇರೆ ಆಸೆ ಇಲ್ಲದೇ ಇರುವುದು ಶೂನ್ಯ. ಅನ್ಯ ಅಭಿಲಾಷಿತ ಶೂನ್ಯಂ, ಶೂನ್ಯ ಅಂದ್ರೆ ಇಲ್ಲದೇ ಇರುವುದು, ಶೂನ್ಯ ವೈರಾಗ್ಯ, ಶೂನ್ಯ ಇಲ್ಲದೆ ಇರುವುದು. ಭಗವಂತನ ಸೇವೆ ಒಂದು ಬಿಟ್ಟು ಬೇರೆ ಆಸೆ ಇಲ್ಲದೆ ಇರುವುದು, ಅದಕ್ಕೆ ಶೂನ್ಯ ಅಂತ ಒಂದು ತತ್ವವನ್ನು ಬೋಧಿಸಲಾಗುವುದು ಭಾಗವತದಲ್ಲಿ. ಇಲ್ಲದೆ ಹೋದರೆ ವಿದುರಾಷ್ಟ್ರನಿಗೆ ಆಯ್ತು, ನಡೆದೇನೋ ನಡೆದೋಯ್ತು, ಈಗಲಾದ್ರೂ ಭಗವಂತನ ಧ್ಯಾನ ಮಾಡು, ಈಗಲಾದ್ರೂ ಭಗವಂತನ ಧ್ಯಾನದಲ್ಲಿರು ಅಂತ ಹೇಳ್ಬೋದಿತ್ತಲ್ವೇ. ಇಲ್ಲ, ಸಂಪೂರ್ಣವಾಗಿ ನೀನು ಭಗವಂತನ ಮೇಲೆ, ಭಗವಂತನ ಆಧಾರದಲ್ಲಿರಬೇಕು, ಸಂಪೂರ್ಣವಾಗಿ ನೀನು ಭಗವಂತನ ಧ್ಯಾನ ಮಾಡಬೇಕು, ಸಂಪೂರ್ಣ ಶರಣಾಗಬೇಕು ಅಂತ ಹೇಳ್ತಾನೆ. ನೀನು ಅರಮನೆಯಲ್ಲಿ ಇಟ್ಕೊಂಡು ನೂರಾರು ಜನ ಸೇವಕರು ಇಟ್ಕೊಂಡು ನಿನ್ನ ಕೈಲಿದ್ರು ಅದನ್ನು ನೀನು ಸಂಪೂರ್ಣವಾಗಿ ನೀನು ಭಗವಂತನ ಮೇಲೆ ನೀನು ಶರಣಾಗಿದೀಯಾ ಅಂತ ಹೇಳೋದು ಕಷ್ಟ, ಅದನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ತ್ಯಾಗ ಮಾಡಿಬಿಡದೆ ಮನೆ ಬಿಟ್ಟು ಹೋಗ್ಬಿಡದೆ ಆ ಥರ ದ್ರೌಪದಿ ಏನ್ ಹೇಳ್ತಾರೆ ಅಂದ್ರೆ, ಏನೇ ಸಿಗ್ಲಿ ನಮಗೆ, ಇದು ಭಗವಂತ ನನಗೆ ಭಗವಂತನ ಸೇವೆಯಲ್ಲಿ ಉಪಯೋಗಿಸಬೇಕು, ಭಗವಂತ ನನಗೆ ಅವನ ಸೇವೆಯಲ್ಲಿ ಉಪಯೋಗಿಸಲಿಕ್ಕೆ ಕೊಟ್ಟಿದ್ದಾನೆ ಅಂತ ಮನೋಭಾವನೆ ನಾವು ಬೆಳೆಸಬೇಕು. ಏನೇ ಸಿಕ್ಕಿದ್ರು ಕೊನೆಗೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ದೇಹ ಕೂಡ ಭಗವಂತಂದೇ, ದೇಹ ಶರೀರ ಕೂಡ ಭಗವಂತ ನಮಗೆ ಕೊಟ್ಟದ್ದು, ಸಮಯ ನಮಗೆ ಭಗವಂತ ಕೊಡೋದು, ಮತಸ್ಮೃತಿ ಜ್ಞಾನ ಆಪೋಹ ನಂಶ ಜ್ಞಾನ ಕೊಡ್ತಾನೆ, ಬುದ್ಧಿ ಶಕ್ತಿ ಕೊಡ್ತಾನೆ, ಇಂಟೆಲಿಜೆನ್ಸ್ ಅಂದ್ರೆ ಜ್ಞಾನ ಕೊಡ್ತಾನೆ, ಎಲ್ಲ ಭಗವಂತನೇ ಕೊಡ್ತಾ ಇರೋದು ನಮಗೆ, ಸೌಲಭ್ಯಗಳನ್ನು ಕೊಡ್ತಾನೆ, ನಮ್ಮ ಕರ್ಮದ ಅನುಸಾರ ಸೌಲಭ್ಯಗಳು ಬರ್ತವೆ ನಮಗೆ. ಏನೇ ಬಂದರೂ ಸಹ ಇದು ನನಗೆ ಭಗವಂತನ ಸೇವೆಯಲ್ಲಿ ಉಪಯೋಗಿಸಲಿಕ್ಕೆ ಭಗವಂತ ನನಗೆ ಕೊಡ್ತಾ ಇದ್ದಾನೆ, ನನ್ನ ಪರೀಕ್ಷೆ ಮಾಡ್ತಾನೆ ಅಂತ ನಾವು ಭಾವಿಸಬೇಕು. ಅದನ್ನು ಭಾವಿಸದೆ ಐಹಿಕ ಪ್ರಪಂಚದಲ್ಲಿ ಇರುವಂತಹ ಮೋಹಗಳಿಗೆ ನಾವು ಕೂಡ ಬಲಿಯಾದರೆ ಅದರ ಅರ್ಥ ಏನಂದ್ರೆ ನಾವು ಅಸತ್ಯದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಅರ್ಥ. ಅಸತ್ಯದ ಜೀವನ ಯಾಕೆ ನಡೆಸ್ತಾ ಇದ್ದೀವಿ ಅಂದ್ರೆ, ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ನಿಜವಾದ ಸ್ವರೂಪ ನಾವು ಕೃಷ್ಣನ ದಾಸರು, ಕೃಷ್ಣನ ಅಂಶ, ದೇಹ ಕೂಡ ಭಗವಂತಂದೇ, ದೇಹ ಕೊಟ್ಟಿದ್ದು ಭಗವಂತನೇ, ಇದು ನಮ್ದೇ ನಂದೆ ಅಂತ ಹೇಳಲಿಕ್ಕೆ ಆಗತ್ತೆ ಅಲ್ಲ, ಯಾಕಂದ್ರೆ ಒಂದಿನ ನಾವು ಬಿಟ್ಟು ಹೋಗಲೇಬೇಕು, ನನಗೆ ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲದೆ ಹೋದರೂ ಬಿಟ್ಟು ಹೋಗ್ಬೇಕು, ಅದರ ಅರ್ಥ ಏನು, ನನ್ನದಲ್ಲ ಇದು, ಕೃಷ್ಣನೇ ಕೊಟ್ಟಿರೋದು, ಪಂಚಭೂತ ಕೃಷ್ಣನಿದೆ, ಪಂಚಭೂತದ ಸೃಷ್ಟಿ ಇದು, ಪಂಚಭೂತವನ್ನು ತೆಗೆದುಕೊಂಡು ದೇಹ ಸೃಷ್ಟಿಯಾಗಿದೆ. ಅಸತ್ಯದ ಜೀವನ ಅಂತ ಯಾಕೆ ಪರಿಗಣಿಸಲಾಗುತ್ತೆ ಅಂದ್ರೆ, ಈ ದೇಹ ನನ್ನದೇ ಅಂತ ನಾನು ಭಾವಿಸ್ತೀನಿ, ಅದು ಅಸತ್ಯ, ಇದು ಅಸತ್ಯ, ದೇಹ ಕೂಡ ನನ್ನದಲ್ಲ. ಸಂಪೂರ್ಣವಾಗಿ ನಾವು ನಮಗೆ ಏನ್ ಸಿಕ್ಕಿದ್ರು ಸಹ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಬೇಕು. ಆ ಒಂದು ಉಪದೇಶನ ವಿದುರ ಧೃತರಾಷ್ಟ್ರನಿಗೆ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಧೃತರಾಷ್ಟ್ರ ಏನ್ ಮಾಡ್ತಾರೆ, ಧೃತರಾಷ್ಟ್ರ ಎಷ್ಟರ ಮಟ್ಟಿಗೆ ಆ ಉಪದೇಶವನ್ನು ಪಾಲಿಸಲಿಕ್ಕೆ ತಯಾರಾದ ಅಂದ್ರೆ, ತನ್ನ ಹೆಂಡತಿಯನ್ನು ಬಿಟ್ಟು ಕೂಡ ಹೋಗ್ಲಿಕ್ಕೆ ಸಿದ್ಧನಾಗಿದ್ದ, ತನ್ನ ಧರ್ಮಪತ್ನಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಿದ್ಧನಾಗಿದ್ದ. ಆದ್ರೆ ಗಾಂಧಾರಿ, ನಾನು ಕೃಷ್ಣನ ಸೇವೆಯನ್ನು ನನ್ನ ಗಂಡನ ಮೂಲಕ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಅವಳು ಕೂಡ ಒಟ್ಟಿಗೆ ಹೋದಳು. ದಾಂಪತ್ಯದ ಜೀವನದ ಸುಖವನ್ನು ಅನುಭವಿಸಲಿಕ್ಕೆ ಹೋಗ್ಲಿಲ್ಲ ಗಾಂಧಾರಿ, ಅವರು ಕೃಷ್ಣನ ಸೇವೆ ಮಾಡುವಾಗ ನನ್ನ ಸ್ವರೂಪ, ನನ್ನ ಕರ್ತವ್ಯ, ಅವರಿಗೆ ನಾನು ಸಹಾಯ ಮಾಡುವುದು ನನ್ನ ಕರ್ತವ್ಯ ಅನ್ನೋ ಮನೋಭಾವನೆಯಲ್ಲಿ ಗಾಂಧಾರಿ ಕೂಡ ಹೋದ. ಅವ್ರು ಎಲ್ಲಿದ್ರು ಸಹ ನನ್ನ ಗಂಡ, ಅರಮನೆಯಲ್ಲಿದ್ರು ನನ್ನ ಗಂಡನೇ, ಕಾಡಲ್ಲಿದ್ರು ನನ್ನ ಗಂಡನೇ, ನಾನು ಅವರ ಮೂಲಕ ಅವರು ಭಗವಂತನ ಸೇವೆ ಮಾಡುವಾಗ ಅವರನ್ನು ಸಹ ಅವರಿಗೆ ಸಹಾಯ ಮಾಡುವುದು, ಅವರೊಂದಿಗೆ ಸಹಕರಿಸುವುದೇ ನನ್ನ ಕರ್ತವ್ಯ ಅಂತ ಭಾವಿಸಿಕೊಂಡು ಗಾಂಧಾರಿ ಕೂಡ ಮನೆಯನ್ನು ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿದ್ರು ಅಂತ ಹೇಳ್ತೀನಿ ಹೊರತು, ಮತ್ತೆ ಪ್ರಭುಪಾದ ಒಂದು ಬಾರಿ ಹೇಳ್ತಿದ್ರು ಹಾಸ್ಯವಾಗಿ, ಅದು ನಿನ್ನದಾದ್ರೆ ತಾನೇ ನೀನು ತ್ಯಾಗ ಮಾಡಬೇಕು, ನಿನ್ನದೇ ಅಲ್ವಲ್ಲ, ತ್ಯಾಗದ ಪದ ಯಾಕೆ ಉಪಯೋಗಿಸ್ತೀರಾ ಅಂತ ಪ್ರಭುಪಾದ ಕೇಳು ಅಂತ ಮಹಾ ಆಚಾರ್ಯರವರು, ನಿನ್ನ ಆದ್ರೆ ತಾನೇ ನೀನು ತ್ಯಾಗ ಮಾಡಿದೆ ಅಂತ ಹೇಳಲಿಕ್ಕೆ, ಎಲ್ಲ ನಿನ್ಗೆ ಸಿಕ್ಕಿದ್ದೆಲ್ಲ ಭಗವಂತ ತಾನೇ ಕೊಟ್ಟಿರೋದು, ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಿದೀಯ, ಭಗವಂತನ ಸೇವೆಯಲ್ಲಿ ಉಪಯೋಗಿಸದೆ ಹೋದ ಪಕ್ಷದಲ್ಲಿ ನೀನು ಕಳ್ಳ, ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ರೆ ನೀನು ತ್ಯಾಗ ಮಾಡ್ತಿದ್ಯಾ ಅಂತ ಅಲ್ಲ. ಉದಾಹರಣೆಗೆ ಯಾವುದೋ ಕಂಪನಿ ಇರುತ್ತೆ, ಕಂಪನಿಯಲ್ಲಿ ಕೆಲಸ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಏನೋ ಒಂದು ಕೆಲಸ, ಅಲ್ಲಿ ಫೋನ್ ಕೊಡ್ತಾರೆ, ಇದಿರುತ್ತೆ ಟೆಲಿಫೋನು, ಪ್ರಿಂಟರು, ಕಂಪ್ಯೂಟರ್ ಅದು ಇದು ಇರುತ್ತೆ, ಅದನ್ನ ತಗೊಂಡೋಗಿ ಅವನು ಅಲ್ಲಿ ಕೂತ್ಕೊಂಡು ಅವ್ನ ವ್ಯಾಪಾರ ಮಾಡ್ತಾ ಇದ್ರೆ ಏನ್ ಹೇಳ್ತಾರೆ ಅವನು, ಅವನು ಸಹ ಕಳ್ಳ. ಅದೇ ತರ ನಾವು, ನಮಗೆ ಭಗವಂತನ ಕೃಪೆಯಿಂದ ಈ ದೇಹ ಸಿಕ್ಕಿದೆ, ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ವಾಯು, ಸೂರ್ಯ, ಜಲ, ವರುಣ ಎಲ್ಲ ಭಗವಂತ ಕಳಿಸಿದ್ದಾನೆ, ಎಲ್ಲ ಭಗವಂತಂದು. ಭಗವಂತನಿಗೆ ಹೆದರುಕೊಂಡು ಸೂರ್ಯ ತನ್ನ ಏನು ಪ್ರಕಾಶವನ್ನು ನೀಡುತ್ತಾ ಇದೆ, ತನ್ನ ಏನ್ ಹೇಳ್ತೀವಿ ಆರ್ಬಿಟ್ ತನ್ನ ಮಾರ್ಗದಲ್ಲಿ ಕಲಿಸುತ್ತಾ ಇದೆ ಸೂರ್ಯ. ನೀವು ನಾವು ಕೇಳಿದ್ರೆ ವರುಣ ಬರ್ತೇನೆ ಅಂತಲ್ಲ, ನೀರು ಬರಬೇಕಾದ್ರೂ ಭಗವಂತನೇ ಕಳಿಸಬೇಕು. ಈಗ ಮಳೆ ಬರಲಿಲ್ಲ ಅಂತ ಎಷ್ಟೋ ಜನ ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಏನ್ ಮಾಡಿದ್ರು ಬರೋದಿಲ್ಲ, ಭಗವಂತ ಕಳಿಸಿರ್ತಾನೆ ಬರೋದು, ಎಲ್ಲ ಭಗವಂತನೇ ಕೊಡ್ತಾ ಇರೋದು. ಅದನ್ನ ತಗೊಂಡು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಏನಾದ್ರೂ ಆಶ್ಚರ್ಯ ಪಡಬೇಕಾಗಿರುವ ವಿಷಯನೇ ಅದು. ಅಂದ್ರೆ ಕಲಿಯುಗ ಮೋಹದ ಪ್ರಭಾವದಿಂದ ಅಸತ್ಯತೆ ಮುಚ್ಚಿ ಹೋಗುತ್ತೆ. ಈ ಮೋಹದ ಪ್ರಭಾವದಿಂದ ನಾನು ನನ್ನದೇ ಅನ್ನೋ ಭಾವ ಬೆಳೆದ್ಬಿಡುತ್ತೆ. ಅದೇ ಧೃತರಾಷ್ಟ್ರನ್ನು ಹೇಳ್ತಿರೋದು ಮಧುರ. ನೀನು, ನಿನ್ನ ಮಗ, ನಿನ್ನ ರಾಜ್ಯ, ನಿನ್ನ ಸಂಸಾರ, ನಿನ್ನ ಪರಿವಾರ ಅನ್ನೋ ಮೋಹ ಬೆಳ್ಕೊಂಡ್ಬಂದಿದೆ ನಿನ್ಗೆ. ನಿನಗೆ ನಿಜವಾದ ಪರಿಹಾರ ನೀನು ರಾಜ ಅನ್ನೋದನ್ನ ಕೂಡ ಮರೆತು ಬಿಡ್ಬೇಕು. ಯುಧಿಷ್ಠಿರನಿಗೆ ದೊಡ್ಡಪ್ಪ ಅನ್ನೋದನ್ನ ಕೂಡ ಮರಿಬೇಕು ನೀನು. ಕೇವಲ ನಾನು ಕೃಷ್ಣನ ದಾಸ ಅಂತ ಮಾತ್ರ ವ್ಯಾಪ್ತ ಮಾಡಿಕೊಂಡು ಅಪರಿಚಿತನಾಗಿ ಹೊರಟು ಹೋಗು, ಯಾರಿಗೂ ತಿಳಿಸದೆ ಹೊರಟು ಹೋಗು ಅಂತ ಕೂಡ ಹೇಳ್ತಾನೆ. ತಿಳಿಸದೆ ಹೋಗು, ಯಾರು ನಿನ್ನ ಸಂಬಂಧಿಗಳಲ್ಲ, ನೀನು ನಿನ್ನ ಸಂಬಂಧಿಗಳಂತ ನೀನು ನೀನು ಕಲ್ಪನೆ ಮಾಡ್ತಿದ್ಯ. ಅವರು ನಿನ್ನ ಸಂಬಂಧಿಗಳು ಅಂತ ನೀನು ಭಾವಿಸುವುದು ನಿನ್ನ ಕಲ್ಪನೆ. ಅಸತ್ಯತೆ ಅಸತ್ಯತೆ ನಿನ್ನ ಕಲ್ಪನೆ. ಕಲ್ಪನಾ ಪ್ರಪಂಚದಲ್ಲಿದೆಯಾ? ನೀನೇನು ಅವ್ರಿಗೋಗಿ ಹೇಳಬೇಕಾಗಿಲ್ಲ, ಅವಶ್ಯಕತೆನೆ ಇಲ್ಲ. ನಿನ್ ಪಾಡಿಗೆ ನೀನ್ ಹೋಗು, ನಿನ್ ಜೀವನ ನೀನ್ ನೋಡ್ಕೋ, ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ತಾನೆ ವಿದುರ. ಅಂತ ಹೇಳ್ತಾನೆ ವಿದುರ, ಅಪರಿಚಿತನಾಗಿ ಹೊರಟೋಗು. ಅವಾಗ ನಿನಗೆ ನಿಜವಾಗಲೂ ಕೃಷ್ಣನ ಶರಣು, ಕೃಷ್ಣನ ಮೇಲೆ ಭಕ್ತಿ. ಕೃಷ್ಣನನ್ನು ಅವಲಂಬಿಸುವುದು ಹೇಗೆ, ಕೃಷ್ಣನನ್ನು ಅವಲಂಬಿಸಿ ಜೀವನ ಮಾಡುವುದು ಹೇಗೆ ಅಂತ ನಿನಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ. ಎಷ್ಟು ಪರಿಣಾಮ ಆಗಿತ್ತು ಇದರ ಉಪದೇಶ ಅಂದ್ರೆ ಹೆಂಚಿನ ಬಿಟ್ಟು ಹೋಗಿ ರೆಡಿ ಆಗ್ಬಿಟ್ಟಿದ್ದ ಧೃತರಾಷ್ಟ್ರ. ನಾವು ಯಾರನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ನಾವು ಕಲ್ಪನೆ ಮಾಡಿ ನಮ್ಮ ಕಲ್ಪನಾ ಪ್ರಪಂಚದಲ್ಲಿ ಇರ್ತೀವಿ, ಅಸತ್ಯತೆಯ ಪ್ರಪಂಚದಲ್ಲಿ ಇರ್ತೀವಿ. ನಾನು, ನನ್ನದೇ, ನನ್ನ ಪರಿವಾರ. ವರ್ಣಾಶ್ರಮ ಧರ್ಮದ ಪ್ರಕಾರ ಮದುವೆ ಆದವರು ಹೆಂಡತಿ ಮಕ್ಕಳನ್ನು ನೋಡ್ಕೋಬೇಕು. ಅಂದ್ರೆ ಯಾವ ದೃಷ್ಟಿಯಿಂದ ನೋಡ್ಕೋಬೇಕು, ಯಾವ ಮನೋಭಾವನೆಯಿಂದ ನೋಡ್ಕೋಬೇಕು ಅಂದ್ರೆ, ಇವರೆಲ್ಲರೂ ಕೂಡ ಕೃಷ್ಣನ ಆಪ್ತ ಸೇವಕರು. ಮನೆ ಸಿಕ್ಕಿರುವಂತ ಅವಕಾಶ ಕೂಡ ಕೃಷ್ಣನ ಸೇವೆ ಮಾಡಬೇಕು ಅಂತ ಒಂದು ಮನೋಭಾವನೆಯಿಂದ ನೋಡ್ಬೇಕು. ನಾವು ಏನ್ ತ್ಯಾಗ ಮಾಡಬೇಕು ಅಂದ್ರೆ, ಈ ಅಸತ್ಯತೆಯನ್ನು ತ್ಯಾಗ ಮಾಡಬೇಕು, ಈ ಮೋಹವನ್ನು ತ್ಯಾಗ ಮಾಡಬೇಕು. ಏನ ಮೋಹ ಅಂದ್ರೆ, ಈ ಅಸತ್ಯತೆಯಿಂದ ಮೋಹ ಬೆಳೆದೋಗುತ್ತೆ. ಈ ಅಸತ್ಯತೆಯಿಂದ ಮೋಹ ಬೆಳೆದೋಗುತ್ತೆ ಅಂದ್ರೆ, ನಾನು ನನ್ನದೇ ಅನ್ನೋ ಮೋಹ ಬೆಳೆಯುತ್ತೆ. ಇದನ್ನು ನಾವು ತ್ಯಾಗ ಮಾಡಬೇಕು. ನನಗೆ ನನ್ನ ನಿಜವಾದ ಆಸ್ತಿ ಈ ದೇಹ ಕೂಡ ನಂದಲ್ಲ ಅಂತ ಪರಿಸ್ಥಿತಿ, ಈ ದೇಹ ಕೂಡ ನಂದೇ ಅಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ದೇಹದ ನೆಂಟರ ಆದವರು ನಂದು ಹೇಗಾಗ್ತಾರೆ? ಇರಬೇಕು ಇಲ್ಲದೇ ಯಾವ ಪರಿಸ್ಥಿತಿಯಲ್ಲೂ ಸಹ ಕೃಷ್ಣನ ಸೇವೆ. ಸೋತಸ್ಯ ಸೋತವ್ಯಸ್ಯ, ಏನ್ ಕೇಳಿದ್ರು ಸಹ, ಏನ್ ಕೇಳಿದ್ರು ಸರಿ, ಯಾವ ಪರಿಸ್ಥಿತಿಯಲ್ಲಿ ನಿನ್ನನ್ನು ನಿನ್ನ ಕರ್ಮ ನಿನ್ನ ಯಾವ ಪರಿಸ್ಥಿತಿಗೆ ಕೊಂಡು ಹೋದ್ರು ಸಹ ಇದನ್ನು ಮರಿಬಾರದು. ಕೃಷ್ಣನ ಸೇವಕ, ಕೃಷ್ಣನ ಸೇವೆ ಮಾಡುವುದೇ ನನ್ನ ಏಕೈಕ ಧರ್ಮ. ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಿ ನನ್ನ ಜೀವನವನ್ನು ನಡೆಸಿಕೊಳ್ಳುವುದೇ ನನ್ನ ಏಕೈಕ ಧರ್ಮ. ಏಕೈಕ ಧರ್ಮ, ಏಕೈಕ ಧರ್ಮ ಅಂದ್ರೆ ಓನ್ಲಿ ಧರ್ಮ, ಓನ್ಲಿ ಆಕ್ಟಿವಿಟಿ. ಅದ್ರ ಜೊತೆಗೆ ನಾನು ಬೇರೆ ಏನೋ ಮಾಡ್ತೀನಿ ಅಂದ್ರೆ ಸಂಪೂರ್ಣ ಅದು ನಾನು ಸ್ವಲ್ಪ ಕಲ್ಪನೆ ಮಾಡ್ತೀನಿ ಅಂದ್ರೆ ಆಯ್ತು, ಸ್ವಲ್ಪ ಕಲಿತೀನಿ ಅಂದಾಗ. ಈಗ ನಮ್ಮ ಭಾಗವತದಲ್ಲಿ ಸಂಪೂರ್ಣವಾಗಿ ಅವಲಂಬಿಸಬೇಕು, ಸಂಪೂರ್ಣ ಭಕ್ತಿ, ಅನ್ಯಾಭಿಲಾಷಿತ ಶೂನ್ಯಂ ಅಂತ ಹೇಳ್ತಾರೆ, ಬಹಳ ಕಠಿಣ ಅಂತ ನಾವು ಅನಿಸುತ್ತೆ. ಆದ್ರೆ ಅದೇ ನಿಜವಾದ ಪರಿಸ್ಥಿತಿ, ನಮ್ಮ ನಿಜವಾದ ಪರಿಸ್ಥಿತಿ ಏನಂದ್ರೆ, ನಮ್ಗೆ ಏನು ನಮ್ಮ ಕೈಲಿದ್ದೆಲ್ಲ ಭಗವಂತ ಕೊಟ್ಟಿರ್ತಾನೆ. ನಮ್ಮ ಕೈಲಿ ಇರೋದ್ರಲ್ಲಿ ಇಲ್ಲ ನಮ್ಮ ಪ್ರಪಂಚದಲ್ಲಿ ನಾವು ನೋಡೋದ್ರಲ್ಲಿ 5% ಏನಾದ್ರು ನಮ್ದೇ, 1% ಆದ್ರೂ ನಮ್ದೇ ಇಲ್ಲ. ಏನಿಲ್ಲ ಭಗವಂತನಿಗೆ, ಎಲ್ಲ ಭಗವಂತನ ಸೇವೆಯಲ್ಲಿ ಉಪಯೋಗಿಸಬೇಕು. ಆಯ್ತು, ಈ ನಾವು ಪ್ರಪಂಚ ನೋಡುವ ಪ್ರಪಂಚದಲ್ಲಿ ಸ್ವಲ್ಪ ಭಾಗ್ಯ ನನ್ನದೇ ಆದರೆ, ನನ್ನದೇ ಆದ ಪಕ್ಷದಲ್ಲಿ ಅದನ್ನ ನನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತೀನಿ, ಅದರಲ್ಲಿ ತಪ್ಪಿಲ್ಲ. ನನ್ನದೇ ಅಂತ ನಾನು ಯಾವುದಕ್ಕೂ ಹೇಳಲಿಕ್ಕೆ ಆಗ್ಲಿಲ್ಲ. ಹಾಗಲ್ಲ, ಒಮ್ಮೆ ವಂಶ ಜೀವಲೋಕೆ ಜೀವಭೂತ ಸನಾತನ, ಈ ಆತ್ಮ ಕೂಡ ಕೃಷ್ಣನ ವಂಶ, ಆತ್ಮ ಕೂಡ ಕೃಷ್ಣನ ಅಂಶ. ಸೊ ನಿಸ್ಸಂದೇಹವಾಗಿ ನಿಸ್ಸಂಕೋಚವಾಗಿ ನಾವು ಸ್ಪಷ್ಟವಾಗಿ ಇದೊಂದು ಮಾತು ನುಡಿಬೋದೇನೆಂದ್ರೆ, ಎಲ್ಲ ಕೃಷ್ಣನ ಕೃಷ್ಣನಿಂದ ಬಂದದ್ದು. ಅದಕ್ಕೆ ಬೇರೆ ಶಾಸ್ತ್ರಗಳಲ್ಲಿ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು, ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂದ್ರೆ ಎಲ್ಲವೂ ಕೃಷ್ಣನಿಗೆ ಅರ್ಪಿಸಬೇಕಾದದ್ದು, ಎಲ್ಲವೂ ಕೃಷ್ಣನಿಗೆ ಸೇರಬೇಕು, ಎಲ್ಲವೂ ಕೃಷ್ಣನ ಸೇವೆಯಲ್ಲಿ ಉಪಯೋಗ ಆಗಬೇಕು ಅಂತ ಒಂದು ಮಾತಿದೆ. ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು, ಈ ವಿಷಯವನ್ನೇ ಸುತರಾಷ್ಟ್ರ ಹೇಳಲಿಕ್ಕೆ ವಿದುರ ಮಹಾತ್ಮ ವಿದುರ ಬರ್ತಾರೆ. ಕೊನೆಗೆ ವಿದುರನ ಉಪದೇಶ ಕೇಳಿ ಜ್ಞಾನೋದಯ ಆಗುತ್ತೆ ಸುತರಾಷ್ಟ್ರನಿಗೆ. ಜ್ಞಾನೋದಯ ಆಗಿ ತನ್ನ ಅಸತ್ಯತೆಯನ್ನು ತ್ಯಾಗ ಮಾಡಿ, ತನ್ನ ಕಲ್ಪನಾ ಪ್ರಪಂಚದಲ್ಲಿದ್ದಂತಹ ಒಂದು ಪರಿಸ್ಥಿತಿಯನ್ನು ತ್ಯಾಗ ಮಾಡಿ, ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಿ ಅಪರಿಚಿತನಾಗಿ ಕೃಷ್ಣನ ಭಕ್ತಿಯಲ್ಲಿ ತೊಡಗಿರುತ್ತಾರೆ. ನಾವು ಕೂಡ ಸಹ ಅಪರಿಚಿತರಾಗಿದ್ದರೆ, ಓ ನಾನು ಈ ಕಂಪನಿಯ ಮ್ಯಾನೇಜರು, ಆ ಕಂಪನಿ ಡೈರೆಕ್ಟರು, ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ ಅಂತ ಎಲ್ಲ ಮರೆತು, ನಾನು ಬಿಟೆಕ್, ನಾನು ಎಂ ಟೆಕ್, ನಾನು ಇದು ಇಷ್ಟಿದೆ, ನಾನು ಇದು ಎಲ್ಲ ಮರೆತು, ಎಲ್ಲ ಕೃಷ್ಣನಿದೆ, ಎಲ್ಲವನ್ನು ಕೃಷ್ಣನ ಸೇವೆಗೆ ಉಪಯೋಗಿಸಬೇಕು ಅಂತ ಒಂದು ಸಂಕಲ್ಪ ಮಾಡಬೇಕು. ಭಾಗವತದಲ್ಲಿ ಈ ಘಟನೆಯ ಪರಿಚಯ ನಮ್ಗೆ ಯಾಕೆ ಮಾಡಿಕೊಡ್ತಾರೆ ಅಂದ್ರೆ, ಈ ಸಾರಾಂಶ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ಆಸೆಯಿಂದ ಈ ಘಟನೆ ಬಗ್ಗೆ ಚರ್ಚೆ ಇದೆ. ಯಾವ ರೀತಿ ನಾವು ಕೇಳಬೇಕು ಅನ್ನೋದನ್ನ ವಿದುರ ಮಾಡುವಂತ ಉಪದೇಶ, ಅದರ ಬಗ್ಗೆ ಕೂಡ ಚರ್ಚೆ ಇದೆ. ಯಾವ ರೀತಿ ಕೇಳಬೇಕು ಅಂದ್ರೆ, ಧೃತರಾಷ್ಟ್ರ ಹೇಗೆ ಈ ಉಪದೇಶ ಕೇಳಿದ ನಂತರ ಅವನ ಪರಿವರ್ತನೆ ಆಯಿತು, ಅದೇ ರೀತಿ ನಿಮ್ಮ ಜೀವನದಲ್ಲೂ ಪರಿವರ್ತನೆ ಆಗಬೇಕು. ನಾನು ನನ್ನದೇ ಅಂತ ಒಂದು ಅಸತ್ಯತೆಯನ್ನು ತ್ಯಾಗ ಮಾಡಿ, ನನ್ನಲ್ಲಿರುವುದೆಲ್ಲ ಕೃಷ್ಣನದು, ಸಮಯ ಸೌಲಭ್ಯ ಎಲ್ಲ ಕೃಷ್ಣ ಕೊಟ್ಟಿದ್ದು, ಎಲ್ಲ ಕೃಷ್ಣನಿಗೋಸ್ಕರ ಉಪಯೋಗ ಮಾಡಬೇಕು. ಯಾವುದೋ ಒಂದು ಆಫೀಸ್ಗೆ ಹೋದ್ರೆ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅಲ್ಲಿರುವಂತಹ ಕಂಪ್ಯೂಟರ್ ಆಗ್ಲಿ, ಏನೇ ಸೌಲಭ್ಯಗಳನ್ನು ಆ ಕಂಪನಿ ಯಾಕೆ ನಮ್ಗೆ ಕೊಡ್ತಾರೆ ಅಂದ್ರೆ, ಆ ಕಂಪನಿಯ ಚಟುವಟಿಕೆಗಳಲ್ಲಿ ಉಪಯೋಗವಾಗಲಿ ಕೊಡ್ತಾರೆ ಹೊರತು, ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಸ್ವಾರ್ಥಕ್ಕೆ ನಾವು ನಮ್ಮ ಸ್ವಾರ್ಥ ಆನಂದ ಮಾಡುವುದು ತಪ್ಪಾಗುತ್ತೆ, ಅದನ್ನು ಕಳ್ಳತನ ಅಂತ ಹೇಳ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಉಪಯೋಗಿಸಬೇಕು ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ಅವಲಂಬಿಸಬೇಕು, ಸಂಪೂರ್ಣವಾಗಿ ಶರಣಾಗಬೇಕು ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ಶರಣಾಗಿ ಆ ಕ್ಷರಣ ಯಾಕೆ ಆಗ್ಬೇಕು ಅಂದ್ರೆ, ನಮ್ಮಲ್ಲಿ ನನ್ನದೇ ಅನ್ನೋದು ಏನೂ ಇಲ್ಲ. ಆತ್ಮ ಕೂಡ ನಮ್ದೇ ಅಲ್ಲ, ಆತ್ಮ ಕೂಡ ಕೃಷ್ಣಂದೇ. ಸೊ ನನ್ನದೇ ಅಂತ ಯಾವ ಪದಾರ್ಥಕ್ಕೂ ನನ್ನದೇ ಅಂತ ಲೇಬಲ್ ನಾನು ಹಾಕ್ಲಿಕ್ಕೆ ಅರ್ಹತೆ ಇಲ್ಲ ನನಗೆ, ಎಲ್ಲ ಕೃಷ್ಣಂದೇ. ಅದಕ್ಕೆ ಸಂಪೂರ್ಣವಾಗಿ ಎಲ್ಲವನ್ನೂ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಬೇಕು ಅಂತ ಹೇಳಲಾಗಿದೆ. ಗೋಪಾಲ್ ತಮ್ಮ ವೈಯಕ್ತಿಕ ಉದಾಹರಣೆ ಕೊಡ್ತಾ ಇದ್ದಾರೆ. ನನಗೂ ಸಹ ನನ್ನ ಜೀವನದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮಾಡಿದಂತ ಉಪದೇಶ, ಆ ಸೌಭಾಗ್ಯ ನನಗೆ ಬಂತು. ಅದನ್ನು ನಾನು ಹೇಗೆ ಅನುಸರಿಸಿ ನನ್ನ ಜೀವನವನ್ನು ಪರಿವರ್ತಿಸಿದೆ, ಅವರ ಭೇಟಿ ನನಗೆ ಆಕಸ್ಮಿಕವಾಗಿ ಆಗದೆ ಹೋದ ಪಕ್ಷದಲ್ಲಿ ನಾನು ಬಹುಶಃ ವ್ಯಾಪಾರಿ ಆಗ್ತಿದ್ದೆ, ಅಂತ ಒಂದು ಜೀವನದಿಂದ ಕಾಪಾಡಿದ್ರು ನನ್ನ ಅಂತ ಹೇಳ್ತಾರೆ. ಈ ಒಂದು ಸತ್ಯ ನನಗೆ ಇನ್ನೂ ತಿಳಿದು ಬರುತ್ತೆ. ಹೇಗೆ ಅಪರಿಚಿತನಾಗಿ ಧೃತರಾಷ್ಟ್ರ ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಿದನು, ಅದೇ ರೀತಿ ನಾವು ಕೂಡ ಸಂಪೂರ್ಣವಾಗಿ ನಮ್ಮ ಜ್ಞಾನವನ್ನು, ನಮ್ಮಲ್ಲಿರುವಂತಹ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಕೃಷ್ಣನ ಸೇವೆಯಲ್ಲಿ ಪಡೆಯುತ್ತೇವೆ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಪ್ರಶ್ನೆಗಳನ್ನ ಬರುತ್ತೇನೆ. ಒಂದು ಪ್ರಶ್ನೆ,
ಅಲ್ಪ ಸಮಯದಲ್ಲಿ ಅಲ್ಪ ಸಮಯದಲ್ಲಿ ಜಾಸ್ತಿ ಟೈಮ್ ಮೀಟ್ ಮಾಡಿರಲಿಲ್ಲ,
ಜನ ಪ್ರಾಮಾಣಿಕತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ನಿಜವಾದ ಅಂಶವನ್ನು ಹೇಳಿದ್ರೂ ಸಹ ನಮಗೆ ಕೆಲವು ಸತಿ ನಮಗೆ ಬೆಳೆಯಲ್ಲ, ನಮಗೆ ಕೆಲವು ಸತಿ ಬೆಳೆಯೋದಿಲ್ಲ. ಆದ್ರೆ ನೋಡಿ, ನಮಗೆ ಸಾಧಾರಣವಾಗಿ ಹೇಳೋದಾದ್ರೆ 99% ಭಕ್ತರು ಸಾಧನ ಭಕ್ತಿ ಅಂದ್ರೆ ಕ್ರಮೇಣವಾಗಿ ಭಕ್ತಿ ಮಾರ್ಗದಲ್ಲಿ ಬೆಳವಣಿಗೆ ಆಗುತ್ತೆ. ಕ್ರಮೇಣವಾಗಿ ಭಕ್ತಿ ಮಾರ್ಗದಲ್ಲಿ ಬೆಳವಣಿಗೆ ಆಗುವುದು ಪರವಾಗಿಲ್ಲ. ಬೆಳವಣಿಗೆ ಆಗ್ತಿರುವ ಕಾಲ ಯಾವಾಗ ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾರೋ ಕ್ರಮೇಣವಾಗಿ ಮುಂದುವರಿಯಲಿ, ಪರವಾಗಿಲ್ಲ. ನಮಗೆ ಏನಾಗುತ್ತೆ ಅಂದ್ರೆ ಮಾಯಾ ಪ್ರಭಾವದಿಂದ ಭಕ್ತಿ ಮಾರ್ಗದಿಂದ ಹೊರಟು ಬಂದ್ಬಿಡ್ತೀವಿ. ಆದ ಆಗಬಾರ್ದು. ಅಷ್ಟೇ ಕೃಷ್ಣನು ಹೇಳ್ತಾನೆ ಭಗವತ್ ನೆಕ್ಟರ್ ಡಿವೋಷನ್ ಭಕ್ತಿ ರಸಾಂತನಲ್ಲಿ 9 ಸ್ಥಾನಗಳಿವೆ, ಅಂದ್ರೆ 9 ಮೆಟ್ಲುಗಳಿವೆ, ಮೆಟ್ಲಿದೆ. ಮೊದಲು ಶ್ರದ್ಧೆ ಬೆಳೆಯುತ್ತೆ, ಆಮೇಲೆ ಭಕ್ತಿ ಸಾಧುಸಂಗ ಮಾಡ್ತೀವಿ, ಆಮೇಲೆ ಭಜನೆ ಕ್ರಿಯೆ ಮಾಡ್ತೀವಿ, ಸಮರ್ಥನೆ ಬೆಳೆಯುತ್ತೆ ಆಗುತ್ತೆ, ನಿಷ್ಠ ಬೆಳೆಯುತ್ತೆ, ಕೊನೆಗೆ ಪ್ರೇಮ ಬರುತ್ತೆ. ಇಡೀ ಅರ್ಥ ಏನಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ಒಂದು ಆವಾಹನವನ್ನು ಹೊತ್ತು ಕೂತಿದ್ದೀವಿ, ಆವಾಹನವನ್ನು ಹೊತ್ತು ಕೂತಿದ್ದೀವಿ. ಆವಾಹನದಿಂದ ಕೆಳಗಿನ ಸಾಧನ ಮಾರ್ಗ ಅನುಸರಿಸಿಕೊಂಡು ಹೋಗ್ತಾ ಇರ್ಬೇಕು. ಅನುಸರಿಸಿಕೊಂಡು ಹೋಗ್ತಿದ್ದಾಗ ನಾವು ಕ್ರಮೇಣವಾಗಿ ಪ್ರಗತಿಸುತ್ತೇವೆ, ಅದರಲ್ಲಿ ಸಂದೇಹಗಳ. ಆದ್ರೆ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ. ಪ್ರಭುಪಾದರಂತಹ ಜೀವನ ಉದಾಹರಣೆಯನ್ನು ನಾವು ಗಮನಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ದೀವಿ. ಪ್ರಭುಪಾದರು ಹೇಗೆ ಕ್ಷಣದಲ್ಲಿ ತಮ್ಮ ಜೀವನವನ್ನು ಪರಿವರ್ತಿಸಿಕೊಂಡ್ರು, ಹಾಗೆ ನನ್ನ ಜೀವನವನ್ನು ಪರಿವರ್ತಿಸಿಕೊಳ್ಳುವಂತಹ ಭಾಗ್ಯ ನನಗೆ ಸಿಗಲಿಲ್ಲ. ಆದ್ರೂ ಸಹ ನಾನು ಕ್ಷಣದಲ್ಲೇ ನನ್ನ ಜೀವನ ಪರಿವರ್ತನೆ ಆಗಲಿಲ್ಲ ಅಂತ ನಾವು ತ್ಯಾಗ ಮಾಡಬಾರ್ದು. ಈ ಭಕ್ತಿ ಮಾರ್ಗವನ್ನು ತ್ಯಾಗ ಮಾಡಬಾರ್ದು. ಈ ಭಕ್ತಿ ಮಾರ್ಗದ ವಾಹನದಲ್ಲಿ ಕೂತಿರ್ಬೇಕು. ನಾವೇನ್ ಮಾಡ್ಬೇಕು ಅಂದ್ರೆ ನನಗಿಂತ ಆಸಕ್ತಿ ಶ್ರದ್ಧೆ ಭಕ್ತಿ ಉತ್ಸಾಹ ತೋರಿಸೋ ಯಾರು ತೋರಿಸ್ತಾ ಇದಾರೋ ಅವರ ಸಂಪರ್ಕ ಮಾಡಿ ಅವರ ಸೇವೆ ಮಾಡಬೇಕು. ಅವರ ಸೇವೆ ಮಾಡಿದಲ್ಲಿ ನಾವು ಪ್ರಗತಿ. ಏಕದಂಡಿ ಅಂದ್ರೆ ಮಾಯವಾದ ಸನ್ಯಾಸ, ತ್ರಿದಂಡಿ ಅಂದ್ರೆ ವೈಷ್ಣವ ಸನ್ಯಾಸ. ನಮ್ಮ ಪರಂಪರೆಯಲ್ಲಿ ತ್ರಿದಂಡಿ ಸನ್ಯಾಸ ಅಂತ ಹೇಳಿದ್ರು. ಭಾಗವತ ಜಗನ್ನಾಥ ಮಂದಿರ ಭಕ್ತವೃಂದ ಕೀ